ಮಹತೇ ಭಾರತಾಯಾತ್ಮೈ ವೇದಸಾರಾತ್ಮನೇ ನಮಃ ಯಸ್ಯ ಸ್ತುತೌ ಪ್ರಸ್ತುತೌ ವಾ ಭವೇದನ್ಯಚ್ಚ ಭಾರತಂ. ಮಹತ್ತರವಾದ ಮಹಾಭಾರತಕ್ಕೆ ನಮಸ್ಕಾರ. ಇದು ವೇದದ ಸಾರವೇ ಆಗಿದೆ. ಇದನ್ನು ಸ್ತೋತ್ರ ಮಾಡಬೇಕೆಂದರೂ, ಇದನ್ನು ವ್ಯಾಖ್ಯಾನ ಮಾಡಬೇಕೆಂದರೂ ಅದು ಮತ್ತೊಂದು ಮಹಾಭಾರತವೇ ಆಗುತ್ತದೆ ಅನ್ನುವುದು ಈ ಶ್ಲೋಕದ ತಾತ್ಪರ್ಯ. ಇದು ಮಹಾಭಾರತದ ವ್ಯಾಖ್ಯಾನವೊಂದರ ಮಂಗಲ ಶ್ಲೋಕ. ವರದ ವಿದ್ವಾನ್ ಎನ್ನುವ ವಿದ್ವಾಂಸ ಬರೆದ ಜ್ಞಾನ ಪಂಜರ ಅನ್ನುವ ವ್ಯಾಖ್ಯಾನದಲ್ಲಿ ಈ ಶ್ಲೋಕ ಕಾಣಿಸಿಕೊಳ್ಳುತ್ತದೆ. ತುಂಬಾ ಅರ್ಥಪೂರ್ಣವಾದದ್ದು. ಮಹಾಭಾರತವನ್ನು ಕುರಿತು ಹೇಳುವುದೆಂದರೆ ಅದೇ ಒಂದು ಮಹಾಭಾರತ, ಅದನ್ನು ಹೊಗಳುವುದೆಂದರೆ ಅದು ಇನ್ನೊಂದು ಮಹಾಭಾರತ. ಅದಕ್ಕೆ ಸಮನಾದದ್ದು ಇನ್ನು ಈ ಮಾನವ ಸೃಷ್ಟಿಯಲ್ಲಿಯೇ ಮತ್ತೊಂದಿಲ್ಲ. ಅಂದರೆ ಅದರ ಆ ಮಹಾಭಾರತ ಮಹಾಕಾವ್ಯದ ಇತಿಹಾಸದ ಗುಣವಿಶೇಷಗಳು, ಮಹತ್ತು ಬೃಹತ್ತಗಳು ನಮಗೆ ಗೊತ್ತಾಗುತ್ತವೆ. ಒಂದು ಮಹಾಕೃತಿ ಯುಗ ಸಂಘರ್ಷದ ಮೌಲ್ಯ ಸಂಘರ್ಷಗಳ ಫಲವಾಗಿ ಪರಿಪಾಕವಾಗಿ ಬರುತ್ತದೆ. ರಾಷ್ಟ್ರವೊಂದರಲ್ಲಿ ಎಷ್ಟೋ ಏಳು ಬೀಳುಗಳಿರುತ್ತವೆ. ಆಗು ಹೋಗುಗಳ ಬಹುಮುಖವಾದಂತಹ ಶೋಭೆ ಕಾಣಿಸಿಕೊಳ್ಳುತ್ತದೆ. ಕೋಟಿ ಕೋಟಿ ಕುಟುಂಬಗಳ ಹಿತ ಅಹಿತಗಳು, ಲಾಭ ಅಲಾಭಗಳು, ಜಯ ಅಪಜಯಗಳು, ಶ್ರೇಯಸ್ಸು ಪ್ರೇಯಸ್ಸುಗಳ ಊರ್ಧ್ವಗಮನ ತಿರೋಗಮನಗಳು ಕಾಣಿಸಿಕೊಳ್ಳುತ್ತವೆ. ಪ್ರೀತಿ ವಾತ್ಸಲ್ಯಗಳು ನಾನಾ ವಿಧವಾದ ಪರೀಕ್ಷೆಗೆ ತುತ್ತಾಗುತ್ತವೆ. ಇವೆಲ್ಲ ಮೌಲ್ಯ ಸಂಘರ್ಷದ ನಿತ್ಯ ವಾರ್ತೆ. ಆದರೆ ಯುಗ ಸಂಧಿಯಲ್ಲಿ ಇದು ಇನ್ನೂ ತೀವ್ರವಾಗುತ್ತದೆ, ಮತ್ತಷ್ಟು ಉಲ್ಬಣವಾಗುತ್ತದೆ, ಇನ್ನಷ್ಟು ಪ್ರಖರವಾಗುತ್ತದೆ. ಈ ಎಲ್ಲ ಸ್ತರದ ಜನಗಳನ್ನ, ಎಲ್ಲ ಸ್ತರದ ಮೌಲ್ಯ ಸಂಘರ್ಷವನ್ನ, ಧರ್ಮಾಧರ್ಮಗಳ, ಕರ್ಮಾಕರ್ಮಗಳ, ಶರ್ಮಾಶರ್ಮಗಳ ಎಲ್ಲ ಮೀಮಾಂಸೆಯನ್ನ ಮಹೋನ್ನತವಾದ ರೀತಿಯಲ್ಲಿ ಆಳ ಅಗಲಗಳ ಎತ್ತರ ಬಿತ್ತರಗಳ ಶಕ್ತಿಯುಕ್ತಿಗಳ ವ್ಯಾಪ್ತಿ ಸೀಮೆಯನ್ನೆಲ್ಲ ದಾಪಿಟ್ಟು ಅತ್ಯತಿಷ್ಠ ದಶಾಂಗುಲಂ ಎಂಬಂತೆ ಇರುವಂಥದ್ದು ಮಹಾಭಾರತದ ಮಹಾಕವಿ ದ್ರಷ್ಟಾರ ವೇದವ್ಯಾಸರ ಪ್ರಜ್ಞೆ. ಅವರ ಧೀಮಂತಿಕೆ, ಹೃದಯವಂತಿಕೆಯ ತಿಲಾಂಶವಾದರೂ ನಮಗಿಲ್ಲದೇ ಇದ್ದಲ್ಲಿ ಆ ಮಹಾಕೃತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋಲ್ಲ. ಮಹಾಭಾರತವನ್ನ ಕೇವಲ ಹಿಂದೂಗಳ ಮತಗ್ರಂಥ ಎಂದು ಭಾವಿಸುವುದು ಸೀಮಿತವಾದ ದೃಷ್ಟಿ. ಇದು ವಿಶ್ವ ಸಾಹಿತ್ಯಕ್ಕೆ ಸೇರುವ ವಿಶ್ವದ ಧರ್ಮಕೃತಿಗಳಲ್ಲಿ, ಧರ್ಮ ಅಂದರೆ ಮತ ಅಲ್ಲ, ಮಹೋನ್ನತವಾದ ಜೀವನ ಪದ್ಧತಿ ಅಥವಾ ಜೀವನ ಮೌಲ್ಯ ಮೀಮಾಂಸೆ, ಗ್ಲೋಬಲ್ ಎಥಿಕ್ ಎಂದು ತಾತ್ಪರ್ಯ. ಆ ವಿಶ್ವ ಧರ್ಮದ ಸಾಹಿತ್ಯ, ವಿಶ್ವ ನೀತಿಯ ಸಂಹಿತೆ, ವಿಶ್ವ ಸೌಂದರ್ಯದ ಮಹಾಭಿವ್ಯಕ್ತಿಯಾಗಿದೆ. ಯಾವ ರೀತಿ ಪ್ರಕೃತಿ ಅದಕ್ಕೆ ಮತ್ತೊಂದು ಹೆಗಲಣೆಯಿಲ್ಲದೆ ತನಗೆ ತಾನೇ ಹೊಯ್ಕೆಯಾಗಿ ಮೆರೆದಿದೆಯೋ, ಆ ರೀತಿ ಮಹಾಭಾರತದ ಸಂಸ್ಕೃತಿ ಕೂಡ ಇರುವಂಥದ್ದು. ಈ ದೃಷ್ಟಿಯಿಂದ ಕಂಡಾಗ ನಾವು ಜಾತ್ಯತೀತವಾಗಿ, ವರ್ಣಾತೀತವಾಗಿ, ರಾಷ್ಟ್ರಾತೀತವಾಗಿ, ಮತಾತೀತವಾಗಿ ಮಹಾಭಾರತವನ್ನು ನೋಡಬೇಕು. ಇದು ಕೂಡ ಅದೇ ರೀತಿಯಾದದ್ದು. ನಮ್ಮ ಅಂತರಂಗವನ್ನೇ ತೆರೆದು ತೋರಿಸತಕ್ಕಂಥ ಈ ಮಹಾಕೃತಿಯ ಪಾತ್ರಗಳ ಮೂಲಕ ಅನೇಕ ಜೀವನ ಮೌಲ್ಯಗಳನ್ನ, ಜೀವನ ಸೌಂದರ್ಯ ಸ್ವಾರಸ್ಯಗಳನ್ನು ಗ್ರಹಿಸಬಹುದು. ಈ ದೃಷ್ಟಿಯಿಂದ ವೇದವ್ಯಾಸರೇ ಅದ್ಭುತವಾದ ಎರಡು ಪ್ರತೀಕಗಳನ್ನು ವೃಕ್ಷರೂಪದಲ್ಲಿ ಕೊಟ್ಟಿದ್ದಾರೆ. ಒಂದು ಧರ್ಮವೃಕ್ಷ, ಮತ್ತೊಂದು ಅಧರ್ಮ ವೃಕ್ಷ. ಧರ್ಮವೃಕ್ಷಕ್ಕೆ ಧರ್ಮರಾಜ ಕೃಷ್ಣ ಮೊದಲಾದವರು ಪೂರಕ ಸಾಮಗ್ರಿಯಾದರೆ, ಅಧರ್ಮ ವೃಕ್ಷಕ್ಕೆ ಧೃತರಾಷ್ಟ್ರ ಮತ್ತವನ ಸಂತತಿ ಇವರು ಪೂರಕವಾಗಿ ಬರುತ್ತಾರೆ. ಆ ಬಗ್ಗೆ ವೇದವ್ಯಾಸರ ಮಾತುಗಳನ್ನೇ ಕೇಳೋಣ. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮ ಸ್ಕಂಧಕರ್ಣ ಶಕುನಿಸ್ತಸ್ಯ ಶಾಖಾ ದುಶಾಸನ ಪುಷ್ಪಫಲೇ ಸಮೃದ್ಧೇ ಮೂಲಂ ರಾಜ ಧೃತರಾಷ್ಟ್ರೋ ಮನೀಷಿ. ಧೃತರಾಷ್ಟ್ರ ಅಮನೀಷಿ ಎಂದು ಪದವಿಭಾಗ. ದುರ್ಯೋಧನ ಕಾಮಕ್ರೋಧ ಲೋಭ ಮೋಹಗಳ ಮಹಾಪ್ರತೀಕವಾದಂಥ ವೃಕ್ಷ. ಅವನ ಆ ವೃಕ್ಷ ಸ್ವರೂಪಕ್ಕೆ ಕಾಂಡವಾದವನು ಕರ್ಣ, ಕೊಂಬೆ ರೆಂಬೆಗಳಾದವರು ಶಕುನಿಗಳು. ಶಕುನಿ ಅಂತಂದ್ರೆ ಒಬ್ಬ ಶಕುನಿ ಮಾತ್ರವಲ್ಲ, ಶಕುನಿ ಕಣಿಕ ಮೊದಲಾದ ಅನೇಕ ಧೂರ್ತರು, ಅವರ ಪ್ರಾತಿನಿಧಿಕ ರೂಪ ಶಕುನಿ. ಇನ್ನ ದುಶಾಸನ ಪುಷ್ಪ ಫಲವಾಗಿ ಸಮೃದ್ಧವಾಗಿ ಬೆರೆದವನು. ಈ ಅಧರ್ಮ ವೃಕ್ಷದ ಬೇರೆ ಧೃತರಾಷ್ಟ್ರ, ಅವನು ಅವಿವೇಕಿ. ಇನ್ನು ಧರ್ಮವೃಕ್ಷದ ಕಡೆಗೆ ಬಂದರೆ, ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮ ಸ್ಕಂಧ ಅರ್ಜುನ ಭೀಮಸೇನ ಅಸ್ಯ ಶಾಖ ಮಾದ್ರೀ ಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಶ್ಚ. ಯುಧಿಷ್ಠಿರ ಅಥವಾ ಧರ್ಮರಾಜನೇ ಧರ್ಮವೃಕ್ಷ. ಆ ಧರ್ಮವೃಕ್ಷದ ಕಾಂಡ ಅರ್ಜುನನಾದರೆ, ಕೊಂಬೆ ರೆಂಬೆಗಳು ಭೀಮಸೇನ, ಪುಷ್ಪ ಫಲಗಳು ನಕುಲ ಸಹದೇವರು, ಇನ್ನು ಬೇರಾದರೆ ಸ್ವಯಂ ಭಗವಾನ್ ಪರಮಪುರುಷನಾದಂತಹ ಶ್ರೀಕೃಷ್ಣ ಮತ್ತು ಪರಬ್ರಹ್ಮತತ್ವ ಹಾಗೂ ಈ ಪರಬ್ರಹ್ಮತತ್ವವನ್ನು ಬಲ್ಲಂತ ಜ್ಞಾನಿಗಳು ಈ ರೀತಿ ಕಂಡಾಗ ನಮಗೆ ಪಾತ್ರಗಳ ಪ್ರಪಂಚ ಎಂಥದ್ದು, ಅದರ ವಿಸ್ತಾರ ಯಾವ ರೀತಿಯಾದದ್ದು ಅನ್ನೋದು ಗೊತ್ತಾಗುತ್ತದೆ. ಮೊದಲಿಗೆ ವಯಸ್ಸಿನಿಂದ ಹಿರಿಯರಾದ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಕೆಲವನ್ನ ಗಮನಿಸಿಕೊಳ್ಳಬಹುದು. ಅದರೊಳಗೆ ಎದ್ದು ಕಾಣುವಂಥದ್ದು ಭೀಷ್ಮ. ವಸ್ತುತಃ ಶ್ರವ್ಯ ಕಾವ್ಯಗಳಲ್ಲಿ ಪಾತ್ರ ಕ್ಯಾರೆಕ್ಟರ್ನ ಪ್ರಕೃತಿ ಅಂತ ಕರೀತಾರೆ. ದೃಶ್ಯ ಕಾವ್ಯಗಳಲ್ಲಿ ಅಂದರೆ ರೂಪಕ ಮೊದಲಾದವುಗಳಲ್ಲಿ ನಾವು ಪಾತ್ರಗಳನ್ನ ಭೂಮಿಕಾ ಅಂತ ಕರಿತೀವಿ. ಇವೆರಡಕ್ಕೂ ಅನ್ವಯಿಸುವಂತಾದರೆ ಪಾತ್ರ ಅಂತ ಕರಿತೀವಿ. ಪಾತ್ರ ಅನ್ನುವುದಕ್ಕೆ ಕಂಟೈನರ್, ಯಾವುದನ್ನಾದರೂ ಅಡಕ ಮಾಡುವ ಸಾಮಗ್ರಿ ಅಂತ ಅರ್ಥ ಕೂಡ ಉಂಟು. ಹಾಗೆ ಕಂಡಾಗ ಅನೇಕ ಮೌಲ್ಯಗಳನ್ನ, ಅನೇಕ ಸ್ವಾರಸ್ಯಗಳನ್ನ ಒಳಗೊಂಡಂತ ಒಂದು ಜೀವನ ಸ್ವರೂಪ ಕಾವ್ಯದಲ್ಲಿ, ಅದು ದೃಶ್ಯವಾಗಲಿ ಶ್ರವ್ಯವಾಗಲಿ, ಕಂಡರಿಸಲ್ಪಟ್ಟಾಗ ಪಾತ್ರವಾಗುತ್ತದೆ ಅಂತ ಹೇಳಬಹುದು. ಭೀಷ್ಮ ಅಂಥ ಅಮೋಘವಾದ ಮಹೋನ್ನತವಾದ ಪಾತ್ರ. ಪಂಪನೆ ಅತ್ಯುನ್ನತಿಯೊಳ ಅಮರ ಸಿಂಧೂದ್ಭವಂ ಅಂತ ಹೇಳ್ತಾನೆ. ಅಮರ ಸಿಂಧೂದ್ಭವ ದೇವ ಗಂಗಾ ತನಯ ಅತ್ಯುನ್ನತಿಯಲ್ಲಿ ಅಗ್ರಗಣ್ಯನಾದವನು ಅಂತ. ನಿಜ, ಭೀಷ್ಮನಿಗೆ ಇಲ್ಲದ್ದು ಯಾವುದು? ಅವನ ಹಿನ್ನೆಲೆಯನ್ನ ತುಂಬಾ ಸೊಗಸಾಗಿ ಮಹಾಭಾರತ ಕಥಾತ್ಮಕವಾಗಿ ರೂಪಿಸಿದೆ. ದ್ಯುಹ್ ಅನ್ನುವಂತಹ ಒಬ್ಬ ವಸು, 8 ಜನ ವಸುಗಳು ನಮ್ಮ ಇತಿಹಾಸ ಪುರಾಣ ವೇದಾದಿಗಳಲ್ಲಿ ಪ್ರಖ್ಯಾತರು. ಇವರು ಭೂಸ್ಥಾನೀಯರಾದ ದೇವತೆಗಳು. ಇವರಿಗೆ ಲೋಕವನ್ನ ಧನ ಕನಕ ಸಂಗ್ರಹ ಇತ್ಯಾದಿಗಳ ಮೂಲಕ ಕಾಪಿಡುವಂತಹ ಕೆಲಸ ಉಂಟು. ಕೃಷಿ ಗೋರಕ್ಷ ವಾಣಿಜ್ಯಾದಿಗಳಲ್ಲಿ ಇವರ ಹೆಚ್ಚಿನ ಪ್ರಭಾವ ತೋರಿಕೊಳ್ಳುತ್ತದೆ. ಹೀಗಂದರೆ ಜಗತ್ತಿನ ಟ್ರಸ್ಟೀಸ್ ಅಂತ ಏನು ಹೇಳ್ತೀವಿ, ನ್ಯಾಸಪಾಲಕರು, ಆ ರೀತಿಯಾದ ಗುಣ. ಜಗತ್ತಿನ ಸಂಪನ್ಮೂಲ ಅರ್ಥ ಎಂತ ಏನಿದೆ, ಆ ಅರ್ಥ ಪ್ರಪಂಚ ಇವರ ಅಧೀನದಲ್ಲಿ ಹೆಚ್ಚಾಗಿ ಇರತಕ್ಕಂಥದ್ದು. ಭೂಮಿಗೆ ಅಂಟಿ ಬಾಳುವಂಥವರು. ಈ ಅಷ್ಟ ವಸುಗಳ ಪೈಕಿ ಅಷ್ಟಮ ವಸು ದ್ಯುಹ್ ಅಂತಕ್ಕಂಥವನು. ಅವನು ತನ್ನ ಪತ್ನಿಯ ಬೈಕಿಯಂತೆ ಒಮ್ಮೆ ತನ್ನ ಇನ್ನ 7 ಅಣ್ಣಂದಿರಾದ ಅನ್ಯ ವಸುಗಳ ಸಹಾಯದಿಂದ ವಸಿಷ್ಠ ಮಹರ್ಷಿಗಳ ಹೋಮಧೇನುವನ್ನ, ನಂದಿನಿ ಧೇನುವನ್ನ ಅಪಹರಣ ಮಾಡಿದ. ವಸಿಷ್ಠರಿಗೆ ಆ ಸಂಗತಿ ಗೊತ್ತಾಯಿತು. ಅಷ್ಟ ವಸುಗಳಿಗೆ ಭೂಮಿಗೆ ಬಿದ್ದು ಬಿಡಿ, ನೀವು ಈ ಇಡೀ ಜಗತ್ತಿನ ಸಂಪತ್ತಿನ ನ್ಯಾಸಪಾಲಕರು ಅನ್ನುವುದನ್ನು ಮರೆತು ಅನ್ಯಾಯವಾಗಿ ಬೇರೊಬ್ಬರ ಸ್ವತ್ತಿಗೆ ಆಸೆ ಪಟ್ಟು ಅಪಹರಣದಂತಹ ಹೀನ ಕೃತ್ಯಕ್ಕೆ, ಚೌರ್ಯಕ್ಕೆ ಕೈಯಿಟ್ಟಿದೆ. ಆ ಕಾರಣ ನಿಮಗೆ ದೈವತ್ವ ಸಿದ್ಧಿಸಬಾರದು, ಮಾನವತ್ವ ಭೂಮಿಯಲ್ಲಿ ಬೀಳುವಂತ ಗತಿ ಬೇಕು ಅಂತ ಶಾಪ ಕೊಟ್ಟರು. ಆಗ ವಸುಗಳೆಲ್ಲ ಬಂದು ಬೇಡಿಕೊಂಡರು. ಹೆಚ್ಚಿನ ತಪ್ಪು ನಡೆದದ್ದು ದ್ಯುಹ್ ಅಂತಕ್ಕಂಥ ಅಷ್ಟಮ ವಸುವಿನಿಂದ. ಹಾಗಾಗಿ ಅವನು ಅತಿ ದೀರ್ಘಕಾಲ ಭೂಮಿಯಲ್ಲಿ ಬದುಕಬೇಕು. ಮಿಕ್ಕ 7 ಜನರು ಕೇವಲ ಮಾನವ ಜನ್ಮವಾದ ತಕ್ಷಣ ನಿವೃತ್ತಿಯನ್ನು ಪಡೆಯಬಹುದು ಅಂತ. ಆಗ ಹುಟ್ಟಿದೊಡನೆಯೇ ಸಾವನ್ನ ಕರುಣಿಸುವಂತವರು ಯಾರಿದ್ದಾರೆ? ಅದಕ್ಕಾಗಿ ಆ ದೇವಗಂಗೆಯನ್ನ ಬೇಡಿದರು. ಗಂಗೆ ಇವರೆಲ್ಲರಿಗೆ ತಾಯಿಯಾಗಿ ತಾನು 7 ಜನ ವಸುಗಳನ್ನ ಹುಟ್ಟಿದೊಡನೆಯೇ ನೀರು ಪಾಲು ಮಾಡಿ ಅವರಿಗೆ ಮುಕ್ತಿ ಕರುಣಿಸುತ್ತೇನೆ ಅಂತ ಭರವಸೆ ಕೊಟ್ಲು. ಆ ರೀತಿಯಾಗಿ ಭೀಷ್ಮ ಜನಿಸುವಂತೆ ಆಯಿತು. ನಮಗೆ ಗೊತ್ತಿದೆ ಮಹಾಭಾರತದ ಭರತವಂಶ ಅಥವಾ ಚಂದ್ರವಂಶ ಎಂದು ಹೆಸರಾದ ಕುರುವಂಶದಲ್ಲಿ ಬಂದಂತ ಒಬ್ಬ ರಾಜ ಪ್ರತೀಪ. ಅವನ ಮಗ ಶಂತನು. ಶಂತನುತೇ ಅಥವಾ ಶಂತನೋತೀತಿ ಶಂತನು ಅಂತ, ನೆಮ್ಮದಿಯನ್ನು ಕೊಡತಕ್ಕಂಥವನು ಅಂತ. ಅವನ ಕೈಗುಣ ತುಂಬಾ ಒಳ್ಳೆಯದಾಗಿತ್ತು. ಅವನು ಮುಟ್ಟಿದರೆ ರೋಗ ವಾಸಿಯಾಗುತ್ತಾ ಇತ್ತು ಅಂತ ಹೇಳ್ತಾರೆ. ಆದರೆ ಎಂಥ ವಿಡಂಬನೆ, ಅವನಿಗೆ ಬಂದ ಮನೋರೋಗವನ್ನ, ಅವನ ಕೌಟುಂಬಿಕ ರೋಗ ಅಂದರೆ ಯಾವುದು, ಆದಿಯ ರೂಪದಲ್ಲಿ ಮೆಂಟಲ್ ಡಿಸಾರ್ಡರ್ ರೂಪದಲ್ಲಿ ಚಿತ್ತಕ್ಷೋಭೆಯ ರೂಪದಲ್ಲಿ ಬಂತು, ಅದನ್ನು ನಿವಾರಿಸಿಕೊಳ್ಳಲಾಗಲಿಲ್ಲ ಅಂದರೆ ವೈದ್ಯರ ವ್ಯಾಧಿ ಅಂತಿರುವ ಕನ್ನಡದ ಗಾದೆ ಎಷ್ಟು ಮಾರ್ಮಿಕ ಅಂತ ಗೊತ್ತಾಗುತ್ತದೆ. ಶಂತನು ಯೋಗ್ಯವಾದ ರೀತಿಯಲ್ಲಿ ರಾಜ್ಯವನ್ನು ಆಳ್ತಾ ಇದ್ದ. ಹಸ್ತಿನಾವತಿ ಅವನ ರಾಜಧಾನಿ. ಅದೊಮ್ಮೆ ಗಂಗಾ ತೀರದಲ್ಲಿ ಸಂಚಾರ ಮಾಡುವಾಗ ಮಾನವ ರೂಪಿಣಿಯಾಗಿ ಬಂದ ದೇವಗಂಗೆಯನ್ನು ಕಂಡು ಮೋಹಿಸಿ ಅವಳ ಎಲ್ಲ ಕರಾರುಗಳನ್ನ, ನಿಬಂಧನೆ ಷರತ್ತುಗಳನ್ನ ಒಪ್ಪಿ ಮದುವೆಯಾದ. ಅವಳು ತಾನು ಏನು ಮಾಡಿದರೂ ಅಕ್ಷಯ ತೆಗೆಯಬಾರದು, ಪ್ರಶ್ನಿಸಬಾರದು ಅಂತ ಕೇಳಿದಳು. ಅವಳ ಸೌಂದರ್ಯಕ್ಕೆ ಮರುಳಾಗಿ ಶಂತನು ಹಾಗೆ ಮಾಡಿದ. ಅದೇ ಬಂತು ದೊಡ್ಡ ತೊಂದರೆ. 7 ಜನ ಮಕ್ಕಳು ಹುಟ್ಟಿದರೆ ಗಂಗೆ ಅವರನ್ನೆಲ್ಲರನ್ನೂ ಗಂಗೆ ಪಾಲು ಮಾಡಿದಳು. ಕಡೆಗೆ 8ನೆಯ ಮಗು ಹುಟ್ಟಿದಾಗ ತಡೆಯಲಾಗದೆ ಅವನು ಕಕ್ಕುಲತೆಯಿಂದ ಯಾಕೆ ಈ ರೀತಿಯಾದ ಪಾಶವ ಕೃತ್ಯ ಮಾಡುತ್ತಾ ಇದೀಯಾ ಅಂತ ಪ್ರಶ್ನಿಸಿದ. ಆಗ ದೇವಗಂಗೆ ಈ ಹಿನ್ನೆಲೆಯ ಕಥೆ, ವಸುಗಳ ಕಥೆಯನ್ನು ಹೇಳಿ, ನಾನಿನ್ನು ನಿನ್ನ ಜೊತೆ ಇರುವುದಿಲ್ಲ, ಬಿಟ್ಟೆ ನಿನ್ನ ಸಂಘ ಅಂತ ಹೇಳಿ ಮಗು ಇನ್ನು ಎಡಸು, ಅದಕ್ಕೆ ತಾಯಿ ಸಹಾಯ ಬೇಕು ಅಂತ ತನ್ನೊಡನೆ ಕೊಂಡೊಯ್ದಳು. ಅಂದರೆ ನೋಡಿ, ಭೀಷ್ಮ ಹುಟ್ಟುತ್ತಲೇ ತಂದೆ ತಾಯಿಗಳು ದೂರಾದರು. ಇದು ಅತ್ಯಾಧುನಿಕವಾದ ಮಾನವ ಜೀವನದಲ್ಲಿ ನಡೀತಾ ಇರತಕ್ಕಂತ ಒಂದು ದೊಡ್ಡ ಕ್ಷೋಭೆಯನ್ನು ಕೂಡ ನೆನಪು ಮಾಡಿಕೊಡುತ್ತದಲ್ವಾ. ಈ ಹೊತ್ತು ಭಾರತದಲ್ಲಿ, ವಿಶೇಷತಃ ಭಾರತದ ಮಹಾನಗರಗಳು, ಅವು ಮಹಾ ನರಕಗಳೇ ಆಗಿವೆ. ಆ ಮಹಾನಗರಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಕಾಣತಕ್ಕಂತಹ ಒಂದು ವೈಪರೀತ್ಯ, ಅದು ವಿಶೇಷತಃ ಮೇಲ್ವರ್ಗದ ಮಧ್ಯಮ ವರ್ಗ ಅಂತ ಯಾವುದಿದೆ, ಅಪ್ಪರ್ ಮಿಡಲ್ ಕ್ಲಾಸ್, ಅಲ್ಲಂತೂ ಈಗ ಎದ್ದೆದ್ದು ಕಾಣ್ತಾ ಇದೆ. ಮುಂಚೆ ಅದು ಅಪ್ಪರ್ ಕ್ಲಾಸ್ ಎನ್ನುವುದರಲ್ಲಿ ಮೇಲ್ವರ್ಗದ ಕೆನೆಯ ವರ್ಗದಲ್ಲಿ ಕಾಣಿಸ್ತಾ ಇದ್ದದ್ದು ಅದು ವಿಚ್ಛೇದನ, ಡಿವೋರ್ಸ್. ಮಕ್ಕಳು ಬೇಡ, ಮಕ್ಕಳಿಲ್ಲದ ಕುಟುಂಬ, ಕುಟುಂಬವೂ ಬೇಡ, ಒಟ್ಟಾಗಿ ಬಾಳುವುದು, ಲಿವಿಂಗ್ ಟುಗೆದರ್. ಅದು ಲಿವಿಂಗ್ ಆಗುತ್ತದೆ ಹೊರತು ಲೈಫ್ ಆಗುವುದಿಲ್ಲ. ಇರಲಿ, ಆ ರೀತಿಯಾದ ಒಂದು ಒಡಂಬಡಿಕೆ, ಪರಸ್ಪರ ಅರಿತುಕೊಳ್ಳದೆ, ಪರಸ್ಪರ ಕೇಳಿಕೊಳ್ಳದೆ, ಪ್ರಶ್ನೆಗಳನ್ನು ಮಾಡಿಕೊಳ್ಳದೆ ಮದುವೆಯಾದರೆ ಎಲ್ಲ ರೀತಿಯಲ್ಲಿ ಸೌಹಾರ್ದ ಬರುವುದಿಲ್ಲ, ಅರಿತುಕೊಂಡಿರುವುದು ಅಸಾಧ್ಯ ಅಂತ ಡೇಟಿಂಗ್ ಮೊದಲಾದವುಗಳನ್ನು ನಮ್ಮ ಸಂಸ್ಕೃತಿ ಒಳಗೆ ಎಳೆದುಕೊಂಡು ಬಂದದ್ದಾಗಿದೆ. ಆದರೆ ಅರಿತು ನುರಿತು ಮೆಚ್ಚಿ ಬೆಚ್ಚಿ ಕಡೆಗೆ ಮಾಡಿದ್ದು ಏನು? ಎಲ್ಲವೂ ರೊಚ್ಚಾಯಿತು, ಹೊಚ್ಚೆಯಾಯಿತು. ಹೀಗಾಗಿ ಆದರ್ಶವಾದ ದಾಂಪತ್ಯಕ್ಕೆ ಬೇಕಾದದ್ದು ವಿಶ್ವಾಸ, ಸಮರ್ಪಣ ಭಾವ. ಅದು ಇಲ್ಲದೆ ಇದ್ದಾಗ ಎಲ್ಲ ಸಂಸಾರಗಳು ಮುರಿದು ಹೋಗುತ್ತವೆ. ಇಂತಹ ಮುರಿದ ಸಂಸಾರದಿಂದ, ಒಡಕು ಕುಟುಂಬದಿಂದ ಬಂದದ್ದು ಯಾವ ರೀತಿಯಲ್ಲಿಯೂ ಲೋಕಕ್ಕೆ ಹಿತಕಾರಿಯಾಗುವುದಿಲ್ಲ. ಭೀಷ್ಮ ಇಸ್ ದಿ ಪ್ರಾಡಕ್ಟ್ ಆಫ್ ಎ ಡಿವೋರ್ಸ್ ಫ್ಯಾಮಿಲಿ, ಡಿವೋರ್ಸ್ಡ್ ಫ್ಯಾಮಿಲಿ, ಬ್ರೋಕನ್ ಫ್ಯಾಮಿಲಿ. ಅವನು ಹುಟ್ಟುತ್ತಿದ್ದಂತೆ ಕುಟುಂಬ ಒಡೆದು ಬಿಡಿತು ಅಂತಂದ್ರೆ ಪಾಪ ಇನ್ನು ಯಾವ ಮೌಲ್ಯಗಳನ್ನು ತಾನೇ ಪಡೆದುಕೊಳ್ಳಲು ಸಾಧ್ಯ? ನಮ್ಮಲ್ಲೊಂದು ಗಾದೆ ಇದೆ, ಹಾಲು ಕುಡಿದ ಮಕ್ಕಳೇ ಬದುಕ್ತಾ ಇಲ್ಲ, ನೀರು ಕುಡಿದ ಮಕ್ಕಳೇ ಬದುಕ್ತಾ ಇಲ್ಲ ಅಂದ್ರೆ ವಿಷ ಕುಡಿದ ಮಕ್ಕಳು ಬದುಕ್ತಾರ ಅಂತ. ಎಲ್ಲ ಸರಿಯಾಗಿರುವ ಕುಟುಂಬದಿಂದಲೇ ಒಳ್ಳೆಯ ಪ್ರಜೆಗಳು, ಸತ್ಪ್ರಜೆಗಳು ಹುಟ್ಟುತ್ತಾ ಇಲ್ಲ ಅಂದ್ರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಾಗಿ ಪ್ರೀತಿಗೆ ಬದಲಾಗಿ ಧನವನ್ನ, ಧನಕ್ಕೆ ಬದಲಾಗಿ ಭೀತಿಯನ್ನ ತಂದುಕೊಡುವಂತಹ ವ್ಯವಸ್ಥೆಯಲ್ಲಿ ಇನ್ನೇನು ಒಳಿತು ಸಂಭವಿಸಲು ಸಾಧ್ಯ ಅಂತ ನೋಡಿದರೆ ಭೀಷ್ಮನ ಬದುಕು ಮುಂದೆ ಯಾಕೆ ಒಗಟಾಯಿತು ಅನ್ನುವುದು ನಮಗೆ ಗೊತ್ತಾಗುತ್ತದೆ. ಈ ಹೊತ್ತು ಸಿಂಗಲ್ ಪೇರೆಂಟ್ ಪ್ರಾಬ್ಲಮ್ ಅನ್ನುವುದು ಎಲ್ಲೆಲ್ಲಿಯೂ ಕಾಣ್ತಾ ಇರತಕ್ಕಂಥದ್ದು. ಭೀಷ್ಮ ಯಾವೊಂದು ಕ್ಷಣದಲ್ಲಿಯೂ ತನ್ನ ಹುಟ್ಟಿನ ಬಳಿಕ ತಂದೆ ತಾಯಿ ಇಬ್ಬರ ಜೊತೆಯಲ್ಲಿ ಇದ್ದದ್ದೇ ಇಲ್ಲ. ಹುಟ್ಟುತ್ತಿದ್ದಂತೆ ತಂದೆಯಿಂದ ದೂರಾದ, ತಾಯಿ ಅವನನ್ನ ಕೊಂಡೊಯ್ದಳು, ಕೆಲವು ಕಾಲ ಬೆಳೆಸಿ ಉಪನೀತನಾಗುತ್ತಿದ್ದಂತೆಯೇ ಅವನನ್ನ ದೊಡ್ಡ ದೊಡ್ಡ ಗುರುಗಳ ಕೈಯಲ್ಲಿ ತಯಾರಿ ಮಾಡಲು ಕಳಿಸಿಕೊಟ್ಟಳು. ವೇದವನ್ನೆಲ್ಲ ಸೊಗಸಾಗಿ ಸಾಂಗವಾಗಿ ಸ್ವಯಂ ಸಪ್ತರ್ಷಿಗಳಲ್ಲಿ ಒಬ್ಬರಾದಂತಹ ವಸಿಷ್ಠರೇ ಹೇಳಿಕೊಟ್ಟರು. ವಸಿಷ್ಠರಿಗಿಂತ ದೊಡ್ಡ ಜ್ಞಾನಿಗಳು ಯಾರಿದ್ದಾರೆ? ಅವರಿಂದ ಶಾಸ್ತ್ರಾಭ್ಯಾಸವಾಯಿತು. ಇನ್ನು ರಾಜನೀತಿಯನ್ನ ಸ್ವಯಂ ದೇವಗುರುವಾದ ಬೃಹಸ್ಪತಿಯೇ ಮಾಡಿಕೊಟ್ಟ. ಶುಕ್ರನೀತಿ ಮತ್ತು ಬೃಹಸ್ಪತಿ ನೀತಿ ಅಂತ ಎರಡು ನೀತಿಗಳು ಪ್ರಸಿದ್ಧ. ಆದರೆ ಸೌಮ್ಯವಾದಂತಹ ಸಾತ್ವಿಕವಾದ ಬೃಹಸ್ಪತಿ ನೀತಿಯನ್ನ ಈ ಒಬ್ಬ ದೇವವ್ರತ, ಅವನ ಜನ್ಮನಾಮ ಭೀಷ್ಮನ ಜನ್ಮನಾಮ, ಅವನು ಚೆನ್ನಾಗಿ ಕಲಿತ. ಆಮೇಲೆ ಶಸ್ತ್ರಾಸ್ತ್ರಗಳನ್ನ ಸ್ವಯಂ ಆವೇಶಾವತಾರ ಎಂದೇ ಪ್ರಸಿದ್ಧರಾದಂತಹ ಪರಶುರಾಮರಿಂದ ಕಲಿತ. ಅಂದರೆ ನೋಡಿ, ಆ ಕಾಲಕ್ಕೆ ಮಾತ್ರವಲ್ಲ ಯಾವ ಕಾಲಕ್ಕೂ ಅತ್ಯುನ್ನತರಾದಂತಹ ಗುರುಗಳು ಎಂದು ಹೆಸರಾದ ವಸಿಷ್ಠ, ಬೃಹಸ್ಪತಿ, ಪರಶುರಾಮ, ಈ ಮೂವರಿಂದ ದೇವವ್ರತ ಭೀಷ್ಮ ಕಲಿತ. ಆದರೆ ಈ ವಿದ್ಯೆಗಳೆಲ್ಲ ಅವನಿಗೆ ಕ್ರಿಯಾತ್ಮಕವಾಗಿ ಪ್ರಯೋಜನಕ್ಕೆ ಬರಲಿಲ್ಲ. ಎಲ್ಲ ವೇದಗಳ ಸಾರ ಸರ್ವಸ್ವ ಎಂದರೆ ಭಗವಂತನಲ್ಲಿ ಪ್ರೀತಿ ಭಕ್ತಿಗಳ ಸಮರ್ಪಣೆ, ಶರಣಾಗತಿ ಹಾಗೂ ಸ್ವಯಂ ತನ್ನನ್ನು ತಾನು ಅರಿತುಕೊಳ್ಳುವಂತಹ ಏಕಮೇವಾದ್ವಿತೀಯ ಬ್ರಹ್ಮವು ತಾನೇ ನಿರುಪಾಧಿಕವಾದ ಸ್ತರದಲ್ಲಿ ಹೌದು ಅಂತ ತಿಳಿಯುವುದು. ಇದನ್ನೇ ಯಾಜ್ಞವಲ್ಕ್ಯ ಉಪನಿಷತ್ತು, ಯಾಜ್ಞವಲ್ಕ್ಯ ಸ್ಮೃತಿ, ಅಯಂ ಹಿ ಪರಮೋ ಧರ್ಮ ಯದ್ಯೋಗೇನ ಆತ್ಮದರ್ಶನಂ ಅಂತ ತಿಳಿಸಿದೆ. ಆದರೆ ಭೀಷ್ಮನಿಗೆ ಇದು ಆಗಿ ಬರಲಿಲ್ಲ. ಇನ್ನು ರಾಜನೀತಿಯ ರಹಸ್ಯ ಏನು? ರಾಜ ಪ್ರಕೃತಿ ರಂಜನ ಅಂತ ಕಾಳಿದಾಸ ಹೇಳಿದಂತೆ, ರಾಜ ಜಗತ್ತನ್ನ, ಜನರನ್ನ, ಪ್ರಜೆಗಳನ್ನ ರಂಜಿಸಬೇಕು, ಆನಂದವನ್ನ ಕೊಡಬೇಕು. ಅಂತಹ ರಾಜವ್ಯವಸ್ಥೆಯನ್ನ ಭೀಷ್ಮ ತಾನು ಲೋಕದಲ್ಲಿ ತಂದು ತೋರಿಸಲಾಗಲಿಲ್ಲ. ಆ ರೀತಿಯಾದ ಸಾತ್ವಿಕ ರಾಜರುಗಳಿಗೆ ಸಹಕಾರಿಯಾಗಿಯೂ ನಿಲ್ಲಲು ಆಗಲಿಲ್ಲ. ಇನ್ನು ನಾವು ಕಂಡಾಗ ಶಸ್ತ್ರಾಸ್ತ್ರಗಳಲ್ಲಿ ಧರ್ಮ ಸಂರಕ್ಷಣೆಗಾಗಿ ಇರತಕ್ಕಂಥದ್ದು ಶಸ್ತ್ರಾಸ್ತ್ರ ನೈಪುಣ್ಯ. ಕ್ಷತ್ರಾತ್ರಾಯತೆ ಇತಿ ಕ್ಷತ್ರಿಯ ಅಂತ ಲೋಕಕ್ಕೆ ಗಾಸಿ ಉಂಟಾದಾಗ ಕಾಪಾಡುವುದು ಕ್ಷಾತ್ರ ಧರ್ಮ ಅಂತ. ಅದನ್ನು ಕೂಡ ಧರ್ಮ ಪಕ್ಷದಲ್ಲಿ ನಿಂತು ಮಾಡದೆ ಆ ಧರ್ಮ ಪಕ್ಷಕ್ಕೆ ತನ್ನ ರಕ್ತ ಬಸಿಯುವಂತೆ ಆಯಿತು, ವಿದ್ಯೆಯನ್ನ ಸವೆಸುವಂತೆ ಆಯಿತು ಅಂತ ನೋಡಿದಾಗ ನಮಗೆ ತಿಳಿಯುತ್ತದೆ, ಭೀಷ್ಮನ ಬದುಕಿನ ದುರಂತ ಎಂಥದ್ದು ಅನ್ನುವುದು. ತಾಯಿಯ ಮೂಲಕ ಈ ಎಲ್ಲ ಗುರುಗಳ ಬಳಿ ಅವನಿಗೆ ಅನುಕೂಲತೆ ಒದಗಿ ಕಲಿತು ವಿದ್ಯೆಯನ್ನ ಮುಂದುವರೆದ. 18 ವರ್ಷ ಮೇಲ್ಪಟ್ಟು ಅವನು ವ್ಯಾಸಂಗ ಮಾಡಿ ಧೀರೋದಾರನಾಗಿ ಬೆಳೆದ. ಅದೊಮ್ಮೆ ಶಂತನು ಬೇಟೆಗಾಗಿ ಗಂಗಾತೀರಕ್ಕೆ ಬಂದಾಗ ಅಲ್ಲಿ ಗಂಗೆಯೇ ಒಂದು ಯುವಕನ ಪರಿಣಾಮದಿಂದ ಬಾಣಕೌಶಲದಿಂದ ತಡೆಯಲ್ಪಟ್ಟದ್ದನ್ನ ಕಂಡ. ಯಾರೆಂತ ಬೆಕ್ಕಸೆ ಬೆರಗಾದ, ಬಾಣಗಳಿಂದಲೇ ಮಹಾಪ್ರವಾಹದ ನದಿಗೆ ಅಣೆಕಟ್ಟು ಕಟ್ಟದಂತಹ ಯುವಕ ಯಾರು ಅಂತ ಆಶ್ಚರ್ಯಪಟ್ಟು ನೋಡ್ತಾ ಇದ್ದಂತೆ ಗಂಗೆ ಸಾಕ್ಷಾತ್ಕರಿಸಿ, ಈತನೇ ನಮ್ಮ ಮಗ, ಇನ್ನಿವನು ನಿನ್ನ ಅಧೀನ ಅಂತ ಕೊಟ್ಟಳು. ಹೀಗೆ ಬೆಳೆದ ಮಗ ತಂದೆಯ ಬಳಿಗೆ ಬಂದ. ವಿದ್ಯೆಯೆಲ್ಲ ಮುಗಿದಿತ್ತು, ಇನ್ನಾದರೂ ತಂದೆ ತಾಯಿಗಳ ಜೊತೆಗೆ ಇರಬಹುದೆಂದರೆ ಅಲ್ಲೂ ಇಲ್ಲ. ಬಾಲ್ಯದಲ್ಲಿ ತಾಯಿಯ ಸಾಹಚರ್ಯ, ಆಮೇಲೆ ಕೈಶೋರದಲ್ಲಿ ವಿದ್ಯಾಭ್ಯಾಸ ಗುರುವಿನ ಅಧೀನ, ಮುಂದೆ ಯೌವನ ಬಂದಾಗ ತಂದೆಯ ಅಧೀನ. ಒಟ್ಟಿನಲ್ಲಿ ಗುರು ಮಾತ್ರ, ಪಿತೃಗಳು ಯಾರು ತನ್ನ ಜೊತೆಯಲ್ಲಿ ಇರುವಂತೆ ಆಗಲಿಲ್ಲ. ಇಂತಹ ದುರಂತವಾಯಿತು ಭೀಷ್ಮನ ಬದುಕಿನಲ್ಲಿ. ಆಮೇಲೆ ಶಂತನು ಭೀಷ್ಮನನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬಂದು ಅಲ್ಲಿ ಅವನಿಗೆ ಯೌವರಾಜ್ಯವನ್ನು ಕೊಟ್ಟ. ಆದರೆ ಅವನು ರಾಜನಾಗಿದ್ದಲ್ಲಿ ಲೋಕಕ್ಕೆ ಹಿತವಾಗುತ್ತಾ ಇತ್ತೋ ಏನೋ, ದುರ್ದೈವ ಅಲ್ಲಿಯೂ ಕಾಡಿತು. ಇಷ್ಟು ಒಳ್ಳೆಯ ಮಗನನ್ನು ಇಟ್ಟುಕೊಂಡು ಶಂತನು ಮತ್ತೊಬ್ಬ ಹೆಣ್ಣಿಗೆ ಅಪರ ವಯಸ್ಸಿನಲ್ಲಿ ಮರುಳಾದ. ಹೀಗಾಗಿ ಯೋಜನಗಂಧಿ ಅಂತನಿಸಿಕೊಂಡ ಮತ್ಸ್ಯಗಂಧಿ ಸತ್ಯವತಿ ಅವನ ಕೈ ಹಿಡಿಯುವಂತಾಯಿತು. ಅದಕ್ಕೆ ಅಡ್ಡಿ ಭೀಷ್ಮ ಅಂತ ಗೊತ್ತಾಯಿತು. ದಾಶರಾಜ ಸತ್ಯವತಿಯ ತಂದೆ ತನ್ನ ಮಗಳಿಗೆ, ಮಗಳ ಸಂತತಿಗೆ ರಾಜ್ಯ ಬರಬೇಕು, ಮುಂದೆಯೂ ಅದು ಹಾಗೆಯೇ ಉತ್ತರೋತ್ತರವಾಗಿ ಸಂಕ್ರಮಿಸಬೇಕು, ಇಲ್ಲವಾದಲ್ಲಿ ಭೀಷ್ಮನಿಂದ ಆತಂಕ ತೊಂದರೆ ತಪ್ಪಿದ್ದಲ್ಲ ಎಂದು ಭಾವಿಸಿ ಅವನು ಈ ಷರತ್ತುಗಳನ್ನು ಇಟ್ಟ. ಭೀಷ್ಮನಿಂದ ಅಡ್ಡಿಯಾಗುವ ಕಾರಣ ಈ ಮದುವೆ ಅಸಿಂಧುವಾದೀತು ಎಂದು. ಶಂತನುವಿಗೆ ಇಂಥ ಒಳ್ಳೆಯ ಮಗನನ್ನ ದೂರ ಮಾಡಿಕೊಳ್ಳಲು ಇಷ್ಟವಿಲ್ಲ, ತನ್ನ ಬಯಕೆಯನ್ನ ಬಿಡಲೂ ಕೂಡ ಮನಸ್ಸಿಲ್ಲ. ಹೀಗೆ ಹೊಯ್ದಾಡ್ತಾ ಇದ್ದ. ತಂದೆಯ ಅಂತರಂಗವನ್ನ ಅರಿತ ಭೀಷ್ಮ ತಾನೇ ತಾನಾಗಿ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಮುಂದುವರೆದು ದೊಡ್ಡ ಪ್ರತಿಜ್ಞೆ ಮಾಡಿದ. ಇನ್ನೆಂದೂ ತಾನು ರಾಜ್ಯವನ್ನು ಬಯಸುವುದಿಲ್ಲ. ರಾಜ್ಯದ ಬಯಕೆಗೆ ಕಾರಣವಾಗುವಂತದ್ದು ಮದುವೆ, ಮದುವೆಯಿಂದಾಗಿ ಸಂತಾನ, ಸಂತಾನದಿಂದಾಗಿ ಪ್ರಲೋಭನೆ, ಇವಾವುದು ಬೇಡ ಅಂತ ಇನ್ನು ಆ ಜನ್ಮ ಅಖಂಡ ಬ್ರಹ್ಮಚರ್ಯ ಮತ್ತು ರಾಜ್ಯವನ್ನು ಕಡೆಗಣ್ಣಿನಿಂದಲೂ ನೋಡದೆ ಹಸ್ತಿನಾವತಿಯ ಸಿಂಹಾಸನಕ್ಕೆ ಬದ್ಧವಾಗಿರುವಂತಹ ಪ್ರತಿಜ್ಞೆಯನ್ನು ಮಾಡಿಕೊಂಡ. ಈ ಘೋರವಾದ ಪ್ರತಿಜ್ಞೆಯಿಂದಲೇ ದೇವವ್ರತ ಎನಿಸಿಕೊಂಡವನು ಭೀಷ್ಮ ಎಂದಾದ. ಭೀಷ್ಮ ಎಂದರೆ ಸಂಸ್ಕೃತದಲ್ಲಿ ಭಯಂಕರವಾದದ್ದು, ಭಯಂಕರಂ ಪ್ರತಿಭಯಂ ರೌದ್ರಂ ತೂಗ್ರಂ ಅಮಿತ್ರಿಷು ಅಂತ ದಾರುಣಂ ಭೀಕರಂ ಭೀಷ್ಮಂ ಘೋರಂ ಭೀಮಂ ಭಯಾನಕಂ ಅಂತ ಅಮರಕೋಶ ವಿಸ್ತರಿಸಿ ಪರ್ಯಾಯ ಶಬ್ದಗಳನ್ನು ಹೇಳುವಲ್ಲಿ ಭೀಷ್ಮ ಅನ್ನುವ ಶಬ್ದವನ್ನು ಹೇಳಿದೆ. ಹಾಗಾಗಿ ಫರ್ಬಿಡಿಂಗ್ ಓತ್, ಫರ್ಬಿಡಿಂಗ್ ಕಮಿಟ್ಮೆಂಟ್ ಅನ್ನುವ ಅರ್ಥದಲ್ಲಿ ಭೀಷ್ಮ ಅಂತ ಆದ. ಪ್ರತಿಜ್ಞೆ ದೊಡ್ಡದು, ಆದರೆ ಅದರಿಂದ ರಾಜ್ಯ ಅನಾಯಕವಾಯಿತು, ಅತಂತ್ರವಾಯಿತು, ಮೂರಾ ಬಟ್ಟೆಯಾಯಿತು. ಭೀಷ್ಮ ತಾನು ಎಷ್ಟು ಸ್ವತಂತ್ರತೆ ಉಳ್ಳಂತ ವ್ಯಕ್ತಿ ಅಂತ ಭಾವಿಸಿಕೊಂಡಿದ್ದರೂ ಯೌವರಾಜ್ಯವನ್ನು ಪಡೆದ ಕಾರಣ ಅವನಿಗೆ ಬಾಧ್ಯತೆ ಉಂಟು. ದಶರಥನಂತ ವ್ಯಕ್ತಿ ತನ್ನ ಉತ್ತರಾಧಿಕಾರಿ ಯಾರಾಗಬೇಕು ಅಂದಾಗ ಪೌರ ಜಾನಪದರ ಎದುರಿನಲ್ಲಿ ತನ್ನ ಮತವನ್ನು ನಿವೇದಿಸಿ ಅವರ ಅಭಿಪ್ರಾಯ ಏನು ಅಂತ ಸ್ವೀಕರಿಸಿದ. ಗಣತಂತ್ರ ವ್ಯವಸ್ಥೆ ವೈದಿಕವೇ ಆದದ್ದು. ಹೀಗೆಲ್ಲ ಕಂಡಾಗ ಭೀಷ್ಮ ಇಂಥ ಘೋರ ಪ್ರತಿಜ್ಞೆ ಮಾಡುವ ಮುನ್ನ ಜನರ ಸ್ಥಿತಿ ಏನಾಗುತ್ತದೆ, ಲೋಕಪರಿಸ್ಥಿತಿ ಏನು ಅನ್ನುವುದನ್ನು ಒಮ್ಮೆ ಆಲೋಚಿಸಬೇಕಿತ್ತು, ಅದು ಮಾಡಲಿಲ್ಲ. ಹೀಗಾಗಿ ಅಲ್ಲಿಯೇ ರಾಜ ಧರ್ಮ ಅಂತ ಯಾವುದಿದೆ ಅದಕ್ಕೆ ಒಂದು ಸ್ವಲ್ಪ ಲೋಪವೇ ಆಗಿದೆ. ಇರಲಿ, ಪುತ್ರ ಧರ್ಮವನ್ನು ದೊಡ್ಡದು ಅಂತ ಭಾವಿಸಿದ ಭೀಷ್ಮ. ಅಸಾಧಾರಣವಾದದ್ದು, ಆದರೆ ಪುತ್ರಧರ್ಮಕ್ಕಿಂತಲೂ ಹೆಚ್ಚು ವ್ಯಾಪಕವಾದದ್ದು ರಾಜಧರ್ಮ. ಪುತ್ರಧರ್ಮ ಕೇವಲ ಒಂದು ಕುಟುಂಬವನ್ನು ಪರಿಣಮಿಸಿದರೆ ರಾಜಧರ್ಮ ಒಂದು ರಾಷ್ಟ್ರವನ್ನೇ ಪರಿಣಮಿಸುತ್ತದೆ. ಮಹಾಭಾರತದಲ್ಲಿ ವಿದುರ ವ್ಯಾಸಾದಿಗಳು ಹೇಳುವ ನೀತಿಯನ್ನೇ ಗಮನಿಸಿಕೊಂಡು ನೋಡಿದರೆ ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಕುಲಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ ನೋಡಿದಾಗ ಒಂದು ಕುಲವನ್ನ, ಒಂದು ಕುಟುಂಬವನ್ನ ರಾಷ್ಟ್ರ ಹಿತಕ್ಕಾಗಿ ಬಲಿಗೊಡುವುದು ಯಾವ ದೊಡ್ಡ ಸಂಗತಿಯೂ ಅಲ್ಲ. ಅದು ಮಾಡಬೇಕಾದದ್ದು ಅನಿವಾರ್ಯವಾದರೆ ಹೌದು ಅಂತ ಗೊತ್ತಾಗುತ್ತದೆ. ಇಲ್ಲಿ ಭೀಷ್ಮ ತಪ್ಪಿದ. ವ್ಯಷ್ಟಿ ಹಿತಕ್ಕಾಗಿ ಸಮಷ್ಟಿ ಬಲಿಯಾಗುವಂತಹ ವೈಪರೀತ್ಯ ಒದಗಿತು. ಮುಂದೆ ಎಲ್ಲ ಹಂತದಲ್ಲಿಯೂ ಭೀಷ್ಮ ವ್ಯಷ್ಟಿಗಾಗಿ ಸಮಷ್ಟಿಯನ್ನ ನಾಶ ಮಾಡಿಕೊಳ್ಳುವಂಥದ್ದು ತಿಳಿದೋ ತಿಳಿಯದೆಯೋ ಆಗುವಂಥದ್ದನ್ನ ಕಾಣುತ್ತಲೇ ಬರ್ತೀವಿ. ಭೀಷ್ಮ ಅಂತೂ ಸತ್ಯವತಿಗೆ ಮದುವೆ ಮಾಡಿಸಿದ. ತನಗಿಂತಲೂ ಚಿಕ್ಕ ವಯಸ್ಸಿನ ಕನ್ಯೆಯನ್ನ ಮುಪ್ಪಿನ ತಂದೆಗೆ ಮದುವೆ ಮಾಡಿಸಿದ. ತಾನು ಬ್ರಹ್ಮಚಾರಿಯಾಗಿ ಉಳಿದ. ಇದು ದೊಡ್ಡ ವಿಡಂಬನೆ. ಇಂಥ ಮದುವೆಗಳು ಗಟ್ಟಿಯಾಗಿ ನಿಲ್ಲುವುದಿಲ್ಲ, ಅದು ಏಳಿಗೆ ಆಗುವುದಿಲ್ಲ ಅನ್ನುವುದನ್ನು ಲೋಕಾನುಭವದಿಂದಲಾದರೂ ಬಲ್ಲವನಾಗಿರಬೇಕಿತ್ತು. ಆ ಹೊತ್ತಿಗೆ ಹತ್ತಿರ 40 ವರ್ಷ ಅಂತ ಮಹಾಭಾರತ ಅವನಿಗೆ ವಯಸ್ಸನ್ನು ಹೇಳುತ್ತೆ. ಆದರೆ ಏನು, ತಂದೆಯ ಕೋರಿಕೆ ಮಿಗಿಲಾಯಿತು, ಇನ್ನೆಲ್ಲ ವಿವೇಕ ಅಸ್ತಮಿಸಿತು. ಈ ಒಂದು ಕೋರಿಕೆಯಿಂದ ಸಂತುಷ್ಟನಾದಂತಹ ಶಂತನು ಇವನಿಗೊಂದು ವರ ಕೊಟ್ಟಂತೆ. ಅದರ ಪ್ರಕಾರ ಇವನು ಇಚ್ಛಾಮರಣಿಯಾದ. ಇದು ಎಂಥ ವಿಡಂಬನೆ! ಈ ಶಂತನಿಗೆ ಯಾವ ತಪಸ್ಸಿದೆ, ಯಾವ ವ್ರತ ಇದೆ ಅಂತ ಈ ವರವನ್ನು ಕೊಡುವುದಕ್ಕೆ ಅನುಕೂಲ ಆಗುತ್ತೆ, ಅದು ನಮಗೆ ಗೊತ್ತಿಲ್ಲ. ಅದು ಹಾಗಿರಲಿ, ಅವನು ಕೊಟ್ಟ ವರವಾದರೂ ಎಂಥದ್ದು? ಇಚ್ಛಾ ಮರಣ. ಇಚ್ಛಾ ಜೀವನ ಅಲ್ವಾ ಬೇಕಾದದ್ದು? ಇಚ್ಛಾ ಮರಣ ನಮ್ಮಿಂದ ಏನನ್ನ ನಿರೀಕ್ಷೆ ಮಾಡುತ್ತದೆ? ನಾನು ಇಷ್ಟಪಟ್ಟಂತೆ ಬದುಕಲಾಗುವುದಿಲ್ಲ, ಇಷ್ಟಪಟ್ಟಂತೆ ಸಾಯಬಹುದು ಅಂದರೆ ಸಾವಿಗೆಯೇ ಹೆಚ್ಚಿನ ಅವಧಾರಣೆಯ ಹೊರತು ಬದುಕಿಗಲ್ಲ. ಇಟ್ಸ್ ಎ ಪೆಸಿಮಿಸ್ಟಿಕ್ ವ್ಯೂ ಆಫ್ ಲೈಫ್. ಪ್ರಾಯಶಃ ಭೀಷ್ಮ ಮೂಲ ರೂಪದಲ್ಲಿ ದ್ಯೂ ಅನ್ನುವ ವಸು ಅಲ್ಲದೆ ಆತ ಇಷ್ಟವಿಲ್ಲದೆ ಭೂಮಿಗೆ ಬಂದ. ಯಾವಾಗ ಸತ್ತೇನೋ, ಯಾವಾಗ ಇಲ್ಲಿಂದ ತಾನು ದೂರವಾದೇನೋ ಅನ್ನುವ ಭಾವ ಇತ್ತು. ಹಾಗಾಗಿ ಬದುಕನ್ನು ನಿರಾಕರಿಸುತ್ತಲೇ ಬಂದ ಆ ವಸು ಭೀಷ್ಮರೂಪ ತಾಳಿದವನು. ಈಗ ಬದುಕಿನ ನಿರಾಕರಣೆಯ ರೂಪವಾದಂತಹ ಮರಣ ಯಾವುದಿದೆ ಅದಕ್ಕೆ ಅಂಟಿಕೊಳ್ಳುವಂತಹ ಒಂದು ವರವನ್ನು ತಂದೆಯಿಂದ ಗಳಿಸಿದ ಅಂತಂದ್ರೆ ಇದು ತುಂಬಾ ಸಮುಚಿತವಾದ ಅದ್ಭುತವಾದ ವಿಡಂಬನೆಯ ಧ್ವನಿಯಾಗಿ ತೋರುತ್ತದೆ ಆತನಿಗೆ. ಹೀಗಾಗಿ ಜೀವನ ಪ್ರೀತಿಗಿಂತ ಮರಣ ಪ್ರೀತಿಯೇ ಹೆಚ್ಚಾಯಿತು ಅಂತ ಅನಿಸುತ್ತದೆ. ಜೀವನದಲ್ಲಿ ಯಾವುದೇ ವಿಶೇಷವಾದ ಸುಖ ಪಡುವಂತೆ ಆಗಲಿಲ್ಲ. ಕುಟುಂಬ ಇಲ್ಲ ಅಂದ್ರೆ ಇನ್ನಾವ ಸುಖ? ಅದು ಹೋಗಲಿ, ಇಚ್ಛಾ ಜೀವನ ಅಂತಾದರೂ ಇದ್ದಿದ್ರೆ ತಾನು ಅನ್ಯಾಯವಾಗುತ್ತದೆ ಎಂದರೆ ಧಿಕ್ಕರಿಸಿ ಆ ಅನ್ಯಾಯವನ್ನು ಎದುರಿಸಿ ಅದಕ್ಕೆ ತಕ್ಕ ಪ್ರತೀಕಾರ ಮಾಡಬಹುದಾಗಿತ್ತು, ಹಾಗೂ ಆಗಲಿಲ್ಲ. ಒಲ್ಲದ್ದನ್ನೇ ಮಾಡಿಕೊಂಡು ಇರಬೇಕಾಯಿತು, ಎ ಫ್ರಸ್ಟ್ರೇಟೆಡ್ ಮ್ಯಾನ್ ಅಂತ ಅನ್ನಿಸಿಕೊಳ್ಳುವಂತೆ ಆಯಿತು ಅಂತ ನೋಡಿದಾಗ ಆಧುನಿಕರಲ್ಲಿ ಎಷ್ಟೋ ಜನ ಒಳ್ಳೆಯ ವಿದ್ಯೆ, ವಿವೇಕ, ಸಂಪನ್ನತೆ ಮತ್ತು ನಿರೀಹತೆ, ಯಾವ ಬಯಕೆಯೂ ಇಲ್ಲ, ಇವೆಲ್ಲ ಅನುಕೂಲತೆಗಳನ್ನ, ಸೌಲಭ್ಯಗಳ ಮಹಾಗುಣಗಳನ್ನು ಪಡಿಕೊಂಡಿದ್ದರೂ ಕೂಡ ಕಡೆಯಲ್ಲಿ ಅವರು ಹತಾಶರಾಗುತ್ತಾರೆ, ಭ್ರಮಿಷ್ಠರಾಗುತ್ತಾರೆ, ಪರೋಕ್ಷವಾಗಿ ಲೋಕ ಕಂಟಕರೂ ಆಗುತ್ತಾರೆ. ಏಕೆಂದರೆ ಲೋಕ ಹಿಂಸಕರಿಗೆ ಇವರು ಪೂರಕವಾಗಿಬಿಡುತ್ತಾರೆ. ಇವರ ಚರ್ಯೆಗಳು ಲೋಕ ಹಿಂಸೆಗೆ ಸಹಾನುಭೂತಿಯನ್ನು ತೋರುವಂತೂ ಆಗಿಬಿಡುತ್ತವೆ. ಹಾಗೆ ಕಂಡಾಗ ನಮ್ಮ ರಾಷ್ಟ್ರ ಜೀವನದಲ್ಲಿ ದೊಡ್ಡ ಹೆಸರಾದಂತಹ ಮಹಾತ್ಮ ಗಾಂಧಿಯವರು ಭೀಷ್ಮನಂತೆಯೇ ಆಗಿಬಿಟ್ರೇನೋ ಅಂತ ಅನಿಸುತ್ತೆ. ಅವರು ವೈಯಕ್ತಿಕವಾಗಿ ಶುದ್ಧರು, ಸಚ್ಚಾರಿತ್ರರು, ಭಗವದ್ಭಕ್ತರು, ನಿಸ್ವಾರ್ಥಿಗಳು. ಆದರೆ ಅವರ ಮೂಲಕ ಆದದ್ದು ಶ್ರೇಯಸ್ಸಿಗಿಂತ ಅಶ್ರೇಯಸ್ಸೇ ಹೆಚ್ಚು ಅನ್ನುವಂತೆ ಭೀಷ್ಮನಿಂದಲೂ ಆಯ್ತಾ ಏನೋ ಅಂತ ನಮಗೆ ಧ್ವನಿಸುತ್ತದೆ. ಮುಂದೆ ಭೀಷ್ಮ ಸತ್ಯವತಿಯ ಮಕ್ಕಳಿಗೆ ಪಾಲಕನಾಗುತ್ತಾನೆ. ಚಿತ್ರಾಂಗದ ವಿಚಿತ್ರ ವೀರ್ಯರಿಬ್ಬರು ಸತ್ಯವತಿ ಶಂತನರ ಸಂತಾನ. ಆದರೆ ಶಂತನು ಅಕಾಲದಲ್ಲಿ, ಅಕಾಲವೇನಲ್ಲ ಮುಪ್ಪಾಗಿತ್ತು, ಆದರೆ ಮಕ್ಕಳಿಗೆ ಅಕಾಲ. 60-70 ವರ್ಷಗಳ ಮುದುಕನ ಸಂತಾನ ಯಾವ ಮಟ್ಟಕ್ಕೆ ಆರೋಗ್ಯವಾಗಿರುವುದಕ್ಕೆ ಸಾಧ್ಯ? ಎಲ್ಲಿಯವರೆಗೆ ಮಕ್ಕಳನ್ನು ನೋಡುವುದಕ್ಕೆ ಸಾಧ್ಯ? ಆ ಮಕ್ಕಳ ಬಾಲ್ಯದಲ್ಲಿಯೇ ಶಂತನು ತೀರಿಕೊಂಡ. ತಾರುಣ್ಯದಲ್ಲಿ ಸತ್ಯವತಿಗೆ ವೈಧವ್ಯ ಬಂತು. ಮತ್ತು ಅಕಾಲದ ಮಕ್ಕಳು ಮುಪ್ಪಿನ ಅವನ ಮಕ್ಕಳು, ಹಾಗಾಗಿ ಮುದ್ದು ಹೆಚ್ಚಾಯಿತು ಅಂತ ಅನಿಸುತ್ತದೆ. ಚಿತ್ರಾಂಗದ ಅಹಂಕಾರಿಯಾಗಿ ಗಂಧರ್ವನೊಬ್ಬನೊಡನೆ ಸೆಣಸಿ ಸತ್ತ. ಇನ್ನು ವಿಚಿತ್ರ ವೀರ್ಯ ಜನ್ಮದಿಂದಲೇ ರೋಗಿಷ್ಠ. ಇಂಥ ರೋಗಿಷ್ಠನಾದವನಿಗೆ ಯೌವನ ಬಂದಾಗ ಮದುವೆ ಮಾಡಬೇಕು, ಉತ್ತರಾಧಿಕಾರಿಯನ್ನು ತರಬೇಕು ಅನ್ನುವಂತಹ ಹಂಬಲ ಭೀಷ್ಮನಿಗೆ. ನಿರ್ವೀರ್ಯನಾದ ವಿಚಿತ್ರ ವೀರ್ಯನಿಗೆ ಮದುವೆಗಾಗಿ ಪ್ರಯತ್ನ ಪಟ್ಟ. ಅದಕ್ಕಾಗಿ ಆಹ್ವಾನವಿಲ್ಲದ ಕಾಶಿರಾಜನ ಪುತ್ರಿಯರ ಸ್ವಯಂವರಕ್ಕೆ ತಾನು ಹೋದ. ಇದು ಮತ್ತೊಂದು ದೋಷ. ಏಕೆಂದರೆ ಅಸ್ಖಲಿತವಾದ ನೈಷ್ಠಿಕ ಬ್ರಹ್ಮಚಾರಿ ಎನ್ನಿಸಿಕೊಂಡ ಭೀಷ್ಮ ಈ ರೀತಿಯಾದ ಸ್ವಯಂವರಗಳಿಗೆ ಆಹ್ವಾನವಿದ್ದರೂ ಹೋಗಬಾರದು, ಇನ್ನು ಅನಾಹುತನಾಗಿ ಹೋಗಲೇಬಾರದು. ಅನಾಹುತೋಧ್ವರಂ ಗಚ್ಚೇತ್ ಅಂತ ಶಾಸ್ತ್ರ. ಕಡೆಯಿಲ್ಲದೆ ಯಜ್ಞಕ್ಕೆ ಹೋಗಬಹುದೇ ಹೊರತು ಮತ್ತೊಂದು ಕಡೆಗಲ್ಲ. ಆಮೇಲೆ ಅಸ್ಖಲಿತ ಬ್ರಹ್ಮಚಾರಿಯಾದವನು, ನೈಷ್ಠಿಕನಾದವನು ಸ್ವಯಂವರಕ್ಕೆ ಹೋಗುವುದು ಒಂದು ದೋಷವಾದರೆ ಅಲ್ಲಿ ಕನ್ಯಾಪಾರಣ ಮಾಡುವುದು ಮತ್ತೂ ಒಂದು ದೊಡ್ಡ ದೋಷ. ಆ ರೀತಿಯಾದ ಕನ್ಯಾಪಾರಣವನ್ನ ರಾಕ್ಷಸ ವಿವಾಹ ಎಂದು ಹಿಂದೆ ಧರ್ಮಶಾಸ್ತ್ರದ ಪ್ರಕಾರ ಪರಿಗಣಿಸುತ್ತಾ ಇದ್ದರು. ಈ ರಾಕ್ಷಸ ವಿವಾಹ ಅನ್ನುವುದು ಯಾವನು ಕನ್ಯಾಪಾರಣ ಮಾಡುತ್ತಾನೆ ಅವನು ಮಾಡಿಕೊಳ್ಳಬೇಕಾದದ್ದು. ಉದಾಹರಣೆಗೆ ಶ್ರೀಕೃಷ್ಣ ರುಕ್ಮಿಣಿಯನ್ನು ಅಪಹರಣ ಮಾಡಿದ, ಅರ್ಜುನ ಸುಭದ್ರೆಯನ್ನು ಅಪಹರಣ ಮಾಡಿದ ಎಂದರೆ ಅವರೇ ಆ ಕನ್ಯೆಯನ್ನು ಕೈ ಹಿಡಿಯಬೇಕಲ್ಲದೆ ಬೇರೆಯವರಲ್ಲ. ತಾನು ಅಪಹರಿಸಿ ಮತ್ತೊಬ್ಬರಿಗೆ ಕೊಡುವಂತೆ ಇಲ್ಲ. ಇಲ್ಲಿ ಕೂಡ ಭೀಷ್ಮ ಆ ಮೂವರು ಕನ್ಯೆಯರನ್ನು ಅಪಹರಿಸಿ ತಮ್ಮ ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನೋಡಿದ ಅಂದರೆ ಮತ್ತೊಂದು ಧರ್ಮಶಾಸ್ತ್ರೀಯವಾದ ದೋಷ. ಅಂದರೆ ಧರ್ಮಾದಿಶಾಸ್ತ್ರಗಳನ್ನ ಅತಿ ಶ್ರೇಷ್ಠರಾದಂಥ ವಸಿಷ್ಠ ಬೃಹಸ್ಪತಿ ಮೊದಲಾದವರುಗಳಿಂದ, ಬ್ರಹ್ಮರ್ಷಿ ದೇವರ್ಷಿಗಳಿಂದ ತಿಳಿದವನಾಗಿದ್ದರೂ ಕೂಡ 3-4 ತಪ್ಪುಗಳನ್ನು ಒಟ್ಟಿಗೆ ಮಾಡ್ತಾನೆ. ಹೆಣ್ಣಿನ ಗೋಳನ್ನು ಹಾಣದವನೇ ಆಗಿಬಿಟ್ಟ. ಅಂಬೆ, ಅಂಬಿಕೆ, ಅಂಬಾಲಿಕೆ ಮೂವರು ಕಾಶಿರಾಜನ ಪುತ್ರಿಯರು. ಇವರು ಮೂವರಲ್ಲಿ ಜ್ಯೇಷ್ಠಳಾದ ಅಂಬೆ ಸಾಲ್ವನಲ್ಲಿ ಅನುರಕ್ತಳಾಗಿದ್ದಳು. ಆ ಸ್ವಯಂವರದಲ್ಲಿ ಕನ್ನಿಯರಿಗೆ ಪೂರ್ಣ ಸ್ವಾತಂತ್ರ್ಯ ಇತ್ತು. ಅದು ವೀರ್ಯ ಶುಲ್ಕವಲ್ಲ, ಅಂದರೆ ಯಾವುದೋ ಒಂದು ಅತಿ ಶ್ರೇಷ್ಠವಾದ ಅಥವಾ ದುರ್ಲಂಘ್ಯವಾದ ಕಾರ್ಯವನ್ನು ಮಾಡಿ ತನ್ಮೂಲಕ ಪರಾಕ್ರಮವನ್ನು ತೋರಿಸಿದವನಿಗೆ ಕನ್ಯೆಯರು ಅನ್ನುವಂತೆಯೂ ಅಲ್ಲ. ಕೇವಲ ಕನ್ಯೆಯರ ಇಷ್ಟದಂತೆ ಯಾವನು ಒಲಿದವನು ಅವನಿಗೆ ಮಾಲೆ ಹಾಕ್ತಕ್ಕಂಥದ್ದು. ಈ ರೀತಿ ಆಯ್ಕೆ ಇದ್ದ ಕಾರಣ ಅಂಬೆ ಮೊದಲೇ ಸಾಲ್ವನಲ್ಲಿ ಮನಸ್ಸನ್ನು ಇಟ್ಟುಕೊಂಡಿದ್ದಳು. ಸ್ವಯಂವರಕ್ಕೆ ಬಂದ ಆತನನ್ನೇ ವರಿಸಬೇಕು ಅಂತ ಅಂದುಕೊಂಡಿದ್ದಳು. ಆದರೆ ಅದಕ್ಕೂ ಅಡ್ಡಿಯಾಯಿತು. ಭೀಷ್ಮ ಮೂವರನ್ನು ಎಡೆಮುರಿ ಕಟ್ಟಿ ರಥಕ್ಕೆ ಹಾಕಿಕೊಂಡು ಹಸ್ತಿನಾವತಿಗೆ ಹೋಗಿ ತನ್ನ ತಮ್ಮ ವಿಚಿತ್ರವೀರ್ಯನ ಕೈಹಿಡಿಯುವಂತೆ ಒತ್ತಾಯ ಮಾಡಿದ. ಅಂಬೆ ತನ್ನ ಪೂರ್ವ ಪ್ರಣಯದ ಬಗ್ಗೆ ಹೇಳಿದಾಗ ಆಗಲೇನೋ ಭೀಷ್ಮ ಗೌರವದಿಂದ ಅವಳನ್ನ ಸಾಲ್ವನ ಬಳಿ ಕಳಿಸಿಕೊಟ್ಟ. ಆದರೆ ಸಾಲ್ವನ ಅಹಂಕಾರ, ಪುರುಷಾಹಂಕಾರ, ಮೇಲ್ ಶಿವನಿಸಂ, ಮೇಲ್ ಡಾಮಿನೆನ್ಸ್, ಮೇಲ್ ಈಗೋ, ಯಾವುದನ್ನು ಬೇಕಾದರೂ ಹೇಳಿ, ಅದು ಕೆರಳಿ ನಿಂತು, ನೀನೀಗ ಭೀಷ್ಮನ ಅಧೀನ, ಭೀಷ್ಮನ ನನ್ನನ್ನು ಸೋಲಿಸಿ ಯುದ್ಧದಲ್ಲಿ ನಿನ್ನ ಅಪಹರಣ ಮಾಡಿದ್ದಾನೆ, ಹಾಗಾಗಿ ನೀನು ಭೀಷ್ಮ ಮುಟ್ಟಿದ ಹೆಣ್ಣು, ನನಗೆ ಬೇಡ ಅಂತ ಹೇಳಿದ. ಪಂಪನಂತೂ ಬಹಳ ಮಾರ್ಮಿಕವಾಗಿ ಹೇಳಿಸ್ತಾನೆ ಸಾಲ್ವನ ಬಾಯಲ್ಲಿ, ನಾನು ಭೀಷ್ಮನ ಕೈಯಲ್ಲಿ ಸೋತ ಕಾರಣ ನಾನೊಬ್ಬ ಹೆಣ್ಣೇ ಆಗಿಬಿಟ್ಟೆ, ಹೆಣ್ಣನ್ನ ಹೆಣ್ಣು ಒರೆಸುವುದೆಂತು ನಾನು ಹೇಡಿ ಎನಿಸಿಕೊಂಡೆ, ನನಗೆ ನೀನು ಬೇಡ ಅಂತ. ಅಂಬೆ ನಿರುಪಾಯಳಾಗಿ ಬಂದು ಭೀಷ್ಮನನ್ನು ಬೇಡ್ತಾಳೆ, ನನ್ನ ಬದುಕು ಹಾಳಾಗುವುದಕ್ಕೆ ನೀನೇ ಕಾರಣ, ನೀನೇ ನನ್ನ ಕೈ ಹಿಡಿ, ನಿನ್ನ ತಮ್ಮ ನಿರ್ವೀರ್ಯ, ಅವನು ಹೀನ, ಅವನು ಪರಾಕ್ರಮಿಯಲ್ಲ, ನಿಷ್ಪ್ರಯೋಜಕ, ಆತ ನನಗೆ ಬೇಡದವನು ಅಂತ. ಆದರೆ ಭೀಷ್ಮ ಅದಕ್ಕೆ ಒಪ್ಪಲಿಲ್ಲ, ಅವನ ಪ್ರತಿಜ್ಞೆ ಅಡ್ಡಿ. ಕಡೆಗೆ ಅಂಬೆ ಸ್ವಯಂ ಅನೇಕ ಪ್ರಯತ್ನಗಳ ಮೂಲಕವಾಗಿ ಸಾಕ್ಷಾತ್ ಪರಶುರಾಮನನ್ನೇ ಹೋಗಿ ಕೇಳಿದಳು. ಮುಂದೆ ಗುರು ಶಿಷ್ಯರಿಗೆ ಸಂಗ್ರಾಮವಾಯಿತು. ಪರಶುರಾಮ ಅಂಬೆಯ ಪಕ್ಷ ಹಿಡಿದು ಶಿಷ್ಯನ ಮೇಲೆ ಕೈಯೆತ್ತಿ ಕಾಳಗದಲ್ಲಿ ಸೋತದ್ದೊಂದು ವಿಪರ್ಯಾಸ. ಭೀಷ್ಮನ ಗೆಲುವು ಅವನಿಗೆ ಎಲ್ಲಿಲ್ಲದ ಆತ್ಮವಿಶ್ವಾಸ ತಂದುಕೊಡಿತು. ಕಡೆಗೆ ಅಂಬೆಯನ್ನು ಗುರು ಶಿಷ್ಯರಿಬ್ಬರು ನಮ್ಮ ನಡುವೆ ವೈರ ತಂದವಳೆಂದು ದೂಷಿಸಿ ಬಿಟ್ಟರು. ನಿರುಪಾಯಳಾದ ಮತ್ತು ಪಥಭ್ರಷ್ಟಳು ಹತಾಶಳು ಆದ ಅಂಬೆ ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಳೋದಿಕ್ಕೆ ತಾನು ಮತ್ತೊಮ್ಮೆ ಹುಟ್ಟಿ ಬರಬೇಕೆಂಬ ಮಹಾಸಂಕಲ್ಪದಿಂದ ಶಿವನನ್ನ ತಪಸ್ಸು ಮಾಡಿ ಬಲಿಸಿಕೊಂಡು ಭೀಷ್ಮನ ಸಾವಿಗೆ ತಾನೇ ಕಾರಣಳಾಗಬೇಕೆಂಬ ವರ ಪಡೆದು ಅಗ್ನಿಪ್ರವೇಶ ಮಾಡಿದಳು. ಮುಂದೆ ಅವಳು ಶಿಖಂಡಿಯಾಗಿ ದ್ರುಪದ ಮಹಾರಾಜ, ಅಂದರೆ ಯಜ್ಞಸೇನ ಎಂದು ಅವನ ಹೆಸರು, ಕಾಂಪಿಲ್ಯ ನಗರವನ್ನು ರಾಜಧಾನಿ ಮಾಡಿಕೊಂಡು ಪಂಚಾಲವನ್ನು ಆಳ್ತಾ ಇದ್ದವನು, ಆತನ ಅರಮನೆಯಲ್ಲಿ ಹುಟ್ಟಿದಳು. ಅದೊಂದು ಬೇರೊಂದು ಕಥೆ. ಆದರೆ ಭೀಷ್ಮನಿಗೆ ಹೆಣ್ಣುಗಳನ್ನು ಗೋಳಾಡಿಸುವಂಥದ್ದು ಇಲ್ಲಿಂದಲೇ ಆರಂಭವಾಯಿತು ಅಂತ ಅನಿಸುತ್ತದೆ. ಯಾವ ಹೆಣ್ಣಿನ ಮನಸ್ಸನ್ನು ಅರಿಯುವ ಅವಕಾಶ ಅವನಿಗೆ ಬರಲಿಲ್ಲ. ಇದು ಕೃಷ್ಣನಂತಹ ಪಾತ್ರದೊಂದಿಗೆ ತೌಲನಿಕವಾಗಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಕೃಷ್ಣ ಅದೆಷ್ಟು ಮಟ್ಟಿಗೆ ಹೆಂಗಸರ ಪ್ರೀತಿಪಾತ್ರನಾಗಿದ್ದ, ಮಾನಿನಿಯರ ಮನಸ್ಸನ್ನು ಅರಿತಿದ್ದ, ತಾಯಿಯಾಗಿ, ತಂಗಿಯಾಗಿ ಮತ್ತು ಪತ್ನಿಯಾಗಿ ಬಗೆಬಗೆಯ ರೀತಿಯಲ್ಲಿ ಪಾತ್ರವಹಿಸುವಂತಹ ಸ್ತ್ರೀಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡಿದ್ದ, ಅವನು ಜೀವನದಲ್ಲಿ ಒಬ್ಬ ಹೆಣ್ಣಿಗೂ ಅನ್ಯಾಯ ಅಪಚಾರ ಮಾಡಲಿಲ್ಲ ಅನ್ನುವುದನ್ನರಿತಾಗ ಭೀಷ್ಮ ಸೋತದ್ದೆಲ್ಲಿ ಅಂತ ನಮಗೆ ಗೊತ್ತಾಗುತ್ತದೆ. ತಾನು ತಾಯಿಯ ಪ್ರೀತಿಯನ್ನು ಅಷ್ಟಾಗಿ ಕಾಣದೇ ಇದ್ದವನು. ತಂದೆಗೆ ಅಪರ ವಯಸ್ಸಿನಲ್ಲಿ ಎಳೆಯ ಹುಡುಗಿಯನ್ನು ತಂದುಕೊಟ್ಟು ಅವಳಿಗೆ ಇಚ್ಛೆ ಇರುತ್ತದೆಯೋ ಇಲ್ಲವೋ ಏನನ್ನೂ ಗಮನಿಸದೆ ಕೇವಲ ಆಕೆಯ ತಂದೆಯ ರಾಜ್ಯ ಲಾಲಸೆಗೆ ತಾನು ತನ್ನನ್ನೇ ಬಲಿ ಮಾಡಿಕೊಂಡು ಅವಳನ್ನೂ ಬಲಿಯಾಗಿಸಿಕೊಂಡು ಮದುವೆ ಮಾಡಿಸಿದವನು. ಮತ್ತು ಮೂವರು ರಾಜಕುಮಾರಿಯರ ಬದುಕನ್ನು ಈ ರೀತಿ ಬೆಂಕಿಗೆ ಹಾಕುವಂತಹ ಸ್ಥಿತಿಗೆ ತಂದಿಟ್ಟವನಾದ. ಇದು ಆ ಕಾಲದ ರೀತಿಯೇ ಆಗಿತ್ತೋ ಏನೋ ಗೊತ್ತಿಲ್ಲ, ಏನೇ ಆದರೂ ಆ ಕಾಲವನ್ನು ಮೀರಿ ನಡೆಯಬೇಕಾದಂತ ವ್ಯಾಸಂಗ, ಶಿಕ್ಷಣ ಎಲ್ಲ ಇತ್ತು. ಅವಾವುದು ಅವನ ಬದುಕಿನಲ್ಲಿ ನೆರವಾಗಲಿಲ್ಲ ಅನ್ನುವುದನ್ನು ಮತ್ತೆ ಮತ್ತೆ ಅನುಸ್ಯೂತವಾಗಿ ನಾವು ಕಾಣಬಹುದು. ಮುಂದೆ ಭೀಷ್ಮ ಈ ವಿಚಿತ್ರ ವೀರ್ಯನ ಸಂತಾನಕ್ಕೆ ಸಹಕಾರಿಯಾಗಬೇಕು ಅಂತ ನಿಂತ. ಆದರೆ ದುರ್ದೈವ, ಪಾಪ ಬಾಯಿಲ್ಲದ ಅಸಹಾಯಕರಾದಂತಹ ಅಂಬಿಕೆ ಅಂಬಾಲಿಕೆಯರು ವಿಚಿತ್ರ ವೀರ್ಯನ ಕೈ ಹಿಡಿದರೂ ಅವರ ಗರ್ಭ ಫಲಿಸಲಿಲ್ಲ. ವಿಚಿತ್ರ ವೀರ್ಯ ಸತ್ತು ಹೋಗಿಬಿಟ್ಟ. ಮುಂದೆ ನಿಯೋಗದ ಮೂಲಕವಾಗಿ ಪಾಂಡು ಧೃತರಾಷ್ಟ್ರರು ಜನಿಸುವಂತೆ ಆಯಿತು. ಅವರಿಗೆ ಜಾತಕರ್ಮಾದಿಗಳು, ನಾಮಕರಣಾದಿಗಳು, ಶಿಕ್ಷಣ ಇತ್ಯಾದಿಗಳನ್ನು ಮಾಡುತ್ತಾ ಹೊರಟ. ಆ ಸಂತಾನವಾದರೂ ಸಮರ್ಥವೇ. ಹಿರಿಯವನಾದಂತ ಧೃತರಾಷ್ಟ್ರ ಅಂಬಿಕೆಯ ಮಗ, ಅವನು ಜನ್ಮ ಅಂಧ, ಹುಟ್ಟುಗುರುಡ. ಇನ್ನು ಕಿರಿಯವನಾದ ಅಂಬಾಲಿಕೆಯ ಮಗ ಪಾಂಡು, ಪಾಂಡು ರೋಗ ಅಂದರೆ ಚರ್ಮ ಬಿಡಿಸಿಕೊಂಡಂತಹ ರೋಗಕ್ಕೆ ತುತ್ತಾದವನು. ಕೆಲವರು ಅದು ಒಂದು ರೀತಿಯಾದ ರಕ್ತಹೀನತೆ ಅಂತ, ಮತ್ತಿನ್ನು ಕೆಲವರು ಬೇರೊಂದು ರೀತಿಯಾದಂತಹ ಚರ್ಮದ ಆ ವರ್ಣ ಹೀನತೆ ಎಂಬುದಾಗಿ ಹೇಳ್ತಾರೆ. ಯಾವುದೇ ಏನೇ ಇದ್ರೂ ಇಬ್ಬರೂ ಕೂಡ ಆಕಾರದಿಂದ ಅಷ್ಟು ಆಕರ್ಷಕರಾಗಲಿಲ್ಲ, ಅಂದರೆ ಆರೋಗ್ಯದಿಂದ ಕೂಡ ಅಷ್ಟಾಗಿ ಪಥ್ಯವಾಗಲಿಲ್ಲ ಅಂತ ಹೇಳಬಹುದು. ಇದರಿಂದ ಆದದ್ದು ರಾಜ್ಯದ ಆರೋಗ್ಯ ಹದಗೆಡುವಿಕೆ ಅಷ್ಟೇ, ಮತ್ತಿನ್ನಾವುದು ಅಲ್ಲ. ಇಲ್ಲಿ ಕೂಡ ಭೀಷ್ಮನೇ ತಾನು ಎಲ್ಲರ ದಾಯಿತ್ವವನ್ನು ವಹಿಸಿಕೊಂಡು ಅವರ ನ್ಯಾಸಪಾಲಕ ಎಂಬಂತೆ, ರೀಜೆಂಟ್ ಎಂಬಂತೆ, ಟ್ರಸ್ಟಿ ನ್ಯಾಸಪಾಲಕನಾಗಿ ರಾಜ್ಯವನ್ನು ನಡೆಸಿಕೊಂಡು ಬಂದ. ಅದು ಎಷ್ಟರ ಮಟ್ಟಿಗೆ ಸಿಂಧುವಾದೀತು, ಎಷ್ಟರ ಮಟ್ಟಿಗೆ ಚೆನ್ನಾಗಿ ನಡೆದೀತು, ತಾನು ಆಸಕ್ತಿ ವಹಿಸಿ ಎಲ್ಲ ರೀತಿಯಿಂದಲೂ ದುಡಿಯಬೇಕಾಗಿತ್ತು, ಆದರೆ ಅಂಟಿಯೂ ಅಂಟದಂತಹ ಸ್ಥಿತಿಯಲ್ಲಿದ್ದು ಮಾಡಲು ಸಾಧ್ಯವಾದೀತೆ. ಭರತನಾದರೂ ರಾಮಾಯಣದಲ್ಲಿ ರಾಮನ ಪಾದುಕೆಯ ಪ್ರತಿನಿಧಿಯಾಗಿ ನಿಂತು ತುಂಬಾ ಚೆನ್ನಾಗಿ ರಾಜ್ಯವಾಡಿದ. ತಂದೆ ಕೊಟ್ಟಂತಹ ರಾಜ್ಯ ಯಾವುದಿತ್ತು ಅದನ್ನ ದಶಗುಣಂ ಕೃತಂ ಅಂತ ಹೇಳ್ತಾನೆ. ಕೃತಂ ದಶಗುಣಮಯ ಎಂಬುದಾಗಿ ಮಹರ್ಷಿಗಳ ಮಾತು. ರಾಮ ಬರುವುದರೊಳಗೆ 14 ವರ್ಷದ ತನ್ನ ಪಾದುಕಾ ಪಟ್ಟಾಭಿಷೇಕದ ಅವಧಿಯಿಂದ ಆರಂಭಿಸಿಕೊಂಡು ರಾಜ್ಯವನ್ನು ತುಂಬಾ ಸೊಗಸಾಗಿ ಪಾಲಿಸಿ 10 ಪಟ್ಟು ಆಸ್ತಿಪಾಸ್ತಿಗಳನ್ನು ಬೆಳೆಸಿದ್ದ. ಭೀಷ್ಮ ಅದನ್ನೂ ಮಾಡಿದನೋ ಎಂದುವೋ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಹೆಜ್ಜೆ ಹೆಜ್ಜೆಗೆ ವೈಫಲ್ಯ ಕಾಡ್ತಾ ಇತ್ತು. ಮುಂದೆ ಪಾಂಡವರನ್ನ ಆತ ಬರಮಾಡಿಕೊಳ್ಳಬೇಕಾಯಿತು. ಪಾಂಡುವಿನ ಮರಣ, 14 ವರ್ಷದ ಬಳಿಕ ಪಾಂಡವರ ಆಗಮನ ಅಂತ ಕೆಲವು ದಾಖಲೆಗಳು. ಮತ್ತೆ ಇನ್ನು ಕೆಲವು ದಾಖಲೆಗಳ ಪ್ರಕಾರ ಹತ್ತಿರ 17 ವರ್ಷ ಧರ್ಮರಾಜನಿಗಾಗಿತ್ತು, 16 ವರ್ಷ ಭೀಮನಿಗಾಗಿತ್ತು, ಮತ್ತು 15 ವರ್ಷ ಅರ್ಜುನನಿಗಾಗಿತ್ತು ಅಂತ. ಯಾವುದೇ ಇರಲಿ, ಕಾಲಮಾನದಲ್ಲಿ ವ್ಯತ್ಯಾಸಗಳಿದ್ದಿರಬಹುದು. ಭಾಗವತದ ಪ್ರಕಾರ ನೋಡಿದರೆ ಅರ್ಜುನನಿಗೆ 13 ವರ್ಷ, ಭೀಮನಿಗೆ 14 ವರ್ಷ, ಧರ್ಮರಾಜನಿಗೆ 15 ವರ್ಷವಾಗಿತ್ತು ಅಂತ. ಅದೇನೇ ಇದ್ದರೂ ತಾತ್ಪರ್ಯ ಒಂದೇ, ಸಾಕಷ್ಟು ಕಾಲ ಕಳೆದಿತ್ತು. ಆಗ ಪಾಂಡುವಿನ ಮಕ್ಕಳು ಅನಾಥರಾಗಿ ಬಂದರು. ಪಾಂಡುವನ್ನ ಮಾದ್ರಿಯನ್ನ ಕಳೆದುಕೊಂಡು ವಿಧವೆ ಕುಂತಿಯ 5 ಮಕ್ಕಳೊಂದಿಗೆ ಬಂದಾಗ ಅವರನ್ನ ಭೀಷ್ಮನೇನು ಪ್ರೀತಿಯಿಂದ ಬರಮಾಡಿಕೊಂಡ. ಅವರಿಗೆ ಶಿಕ್ಷಣಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟ. ಕೌರವ ಪಾಂಡವರ ನಡುವೆ ಮತ್ಸರಾಗ್ನಿ ಬೆಳೆಯಿತಲ್ಲ, ಅದನ್ನು ಉಪಶಮನ ಮಾಡುವುದರೊಳಗೆ ಮಾತ್ರ ವಿಫಲನೇ ಆದ. ಕಾರಣ ಇಷ್ಟೇ, ರಾಮಾಯಣದಲ್ಲಿ ಕೂಡ ಒಂದು ಮಾರ್ಮಿಕವಾದಂತಹ ಮಾತು ಬರುತ್ತದೆ. ಯಾರು ದೂರದಲ್ಲಿರ್ತಾರೋ ಅವರ ಬಗ್ಗೆ ನಮಗೆ ಪ್ರೀತಿ ಹೊರಟೋಗುತ್ತೆ, ಯಾರು ಹತ್ತಿರದಲ್ಲಿರ್ತಾರೆ ಅವರ ಬಗ್ಗೆ ಮಾತ್ರ ನಮ್ಮ ಆತ್ಮೀಯತೆ ಹೆಚ್ಚಾಗಿ ಬಿಡುತ್ತದೆ ಅಂತ. ಆ ರೀತಿಯಾದದ್ದು ಭೀಷ್ಮನ ಸಂದರ್ಭದಲ್ಲಿಯೂ ಆಯಿತೋ ಏನೋ, ಹತ್ತಿರದಲ್ಲೇ ಇದ್ದಂತಹ ದುರ್ಯೋಧನನ ಬಗ್ಗೆ ಬಂದಂತಹ ಪ್ರೀತಿ ಪಾಂಡವರ ಬಗ್ಗೆ ಬರಲಿಲ್ಲವೋ ಏನೋ. ಹಾಗೆ ಬಂದದ್ದೇ ಆದಲ್ಲಿ ಆತ ಬೇರೊಂದು ರೀತಿ ನಡೆಯುತ್ತಾ ಇದ್ದ ಅನಿಸುತ್ತದೆ. ಕೈಕೇಯಿ ಮತ್ತು ಮಂಥರೆಯರ ಬಗೆಗೆ ಕೇಳುತ್ತಾ ಒಂದು ಮಾರ್ಮಿಕವಾದ ಮಾತು ಬರುತ್ತದೆ. ಸನ್ನಿಕರ್ಷಾಚ ಸೌಹಾರ್ದಂ ಜಾಯತೆ ಸ್ಥಾವರೇಶ್ವಪಿ ಎಂದು ಈ ರಾಮಾಯಣದ ಉಕ್ತಿ ಭೀಷ್ಮನಲ್ಲಿ ಅನ್ವರ್ಥವಾಯಿತು. ಏನೆಂದರೆ, ಸ್ಥಾವರ ಜಂಗಮಾದಿ ಯಾವುದೇ ವಸ್ತುವಾಗಲಿ ಹತ್ತಿರವಿದ್ದಲ್ಲಿ ನಮ್ಮ ಮನಸ್ಸು ಅದರಲ್ಲಿ ಲಜ್ಜವಾಗುತ್ತದೆ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಎಂಬ ಇಂಗ್ಲಿಷ್ ಗಾದೆಯನ್ನಿದು ನೆನಪಿಸುವಂತೆ ಇದೆ. ಹಾಗಾಗಿ ಪಾಂಡು ಮತ್ತವನ ಸಂತಾನಕ್ಕಿಂತ ಧೃತರಾಷ್ಟ್ರ ಮತ್ತು ಅವನ ಸಂತಾನವೇ ಭೀಷ್ಮನಿಗೆ ಅದಾವುದೋ ಒಂದು ಬಗೆಯಿಂದ ಆತ್ಮೀಯವಾದದ್ದರಲ್ಲಿ ಆಶ್ಚರ್ಯ ಕಾಣದು. ನಿಜವೇ, ಪಾಂಡವರನ್ನ ಮಿಗಿಲಾಗಿ ಪ್ರೀತಿಸಿದ. ಅರ್ಜುನನಲ್ಲಿ ಅತ್ಯಂತ ಆಸ್ಥೆ ಪ್ರೀತಿ ವಾತ್ಸಲ್ಯಗಳು ಇದ್ದವು. ಧರ್ಮರಾಜನ ವ್ಯಕ್ತಿತ್ವವನ್ನಂತೂ ಬಹುವಾಗಿ ಆತ ಇಷ್ಟಪಡುತ್ತಿದ್ದ. ಆದರೆ ಅವರಿಗೆ ಯಾವ ನ್ಯಾಯವನ್ನೂ ಮಾಡುವುದಕ್ಕೆ ಇವನ ಕೈಯಿಂದ ಆಗಲಿಲ್ಲ. ಧರ್ಮರಾಜನಿಗೆ ಯೌವರಾಜ್ಯಾಭಿಷೇಕ ಮಾಡಬೇಕೆಂಬ ಒಂದು ಪದ್ಧತಿ ಬಂದಾಗ, ಪ್ರಸ್ತಾವ ಉಂಟಾದಾಗ ಅದಕ್ಕೆ ಕೌರವನ ವಿರೋಧ ಉಂಟಾಯಿತೆಂದು ಭೀಷ್ಮ ಅವರನ್ನು ವಾರಣಾವತಕ್ಕೆ ಕಳಿಸುವ ಸಂದರ್ಭ ಬಂತು. ದುರ್ಯೋಧನ, ಶಕುನಿ, ಕರ್ಣ, ದುಶಾಸನ 4 ಸೇರಿಕೊಂಡು ಈ ದುಷ್ಟ ಚತುಷ್ಟಯ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು ಪಾಂಡವರನ್ನ ದೂರಕ್ಕೆ ಸಾಗ ಹಾಕುವ ಪ್ರಯತ್ನ ಮಾಡಿದಾಗ ಭೀಷ್ಮ ಯಾವ ರೀತಿಯ ವಿರೋಧವನ್ನು ನಿರೋಧವನ್ನು ತೋರಲಿಲ್ಲ, ಅದಕ್ಕೆ ಮೌನ ಸಾಕ್ಷಿಯ ಸಮ್ಮತಿಯನ್ನ ತೋರಿದ. ಹೀಗೆ ಪಾಂಡವರಿಗೆ ಅರಗಿನ ಮನೆಯಲ್ಲಿ ಇರುವ ದುಸ್ಥಿತಿ ಬಂತು. ಪ್ರಾಣಕ್ಕೆ ಸಂಚಕಾರ ಬಂದಿತ್ತು. ವಿದುರನಿಂದ ಅದು ನಿವಾರಿತವಾಯಿತು. ಆದರೆ ಎಷ್ಟೆಷ್ಟೋ ಕಷ್ಟಪಟ್ಟು ಕಡೆಗೆ ತಮ್ಮ ಸ್ವಪ್ರತಿಭೆಯಿಂದ ದ್ರೌಪದಿಯ ಕೈ ಹಿಡಿದು ಪಾಂಚಾಲರ ಬಾಂಧವ್ಯವನ್ನ ಬೆಳೆಸಿಕೊಂಡು ಪಾಂಡವರು ಅಜಯ್ಯರಾಗಿ ಅವಕ್ರ ವಿಕ್ರಮಿಗಳಾಗಿ ಹಸ್ತಿನಾಪುರಕ್ಕೆ ಬಂದಾಗ ಆಗಲಾದರೂ ಕೂಡ ಅವರಿಗೆ ರಾಜ್ಯವನ್ನ ಕೊಡಬಹುದಿತ್ತು. ಏಕೆಂದರೆ ಕುಲಜ್ಯೇಷ್ಠ ಧರ್ಮರಾಜ, ಅವನಿಗೆ ರಾಜ್ಯ ಸಲ್ಲಬೇಕಿತ್ತು. ಆದರೆ ಭೀಷ್ಮನೇ ತಾನೇ ನಿಂತು ರಾಜ್ಯವನ್ನು ಭಾಗ ಮಾಡುತ್ತಾನೆ. ಇದು ದೊಡ್ಡ ಅನ್ಯಾಯ. ಅಖಂಡವಾದ ದೇಶ ಖಂಡವಾಯಿತು. ಅಂದರೆ ಅಚ್ಚುಕಟ್ಟಾದ ಒಳ್ಳೆಯ ಅಭಿವೃದ್ಧ ಪ್ರದೇಶಗಳು ಯಾವುವಿವೆ ಅವೆಲ್ಲ ಕೌರವನಿಗೆ ಸಂದು ಪಾಂಡವರಿಗೆ ಕಾಡು ಖಾಂಡವ ಪ್ರಸ್ಥ ಸೇರಿತು. ಅದನ್ನು ತಮ್ಮ ಪ್ರಯತ್ನದಿಂದ ಕೃಷ್ಣನ ಸಹಕಾರದಿಂದ ಅವರು ಇಂದ್ರಪ್ರಸ್ಥವಾಗಿಸಿಕೊಂಡರು, ಉತ್ಕೃಷ್ಟವಾಗಿಸಿಕೊಂಡರು ನಿಜ. ಆದರೆ ಇಲ್ಲಿಯೂ ಅವರ ಭಾಗಕ್ಕೆ ಅನ್ಯಾಯವಾಗುವಂತೆ ಭೀಷ್ಮನಿಂದ ಆಯಿತು. ಅವನ ಮಾತು ನಡೆಯುವುದಿಲ್ಲ ಅಂದರೆ ಅವನು ಎಲ್ಲವನ್ನ ಸನ್ಯಸಿಸಿ ವಾನಪ್ರಸ್ಥಕ್ಕೆ ಹೋಗಬಹುದಿತ್ತು, ಎಲ್ಲವನ್ನ ಬಿಟ್ಟು ದೂರ ಸಾಗಬಹುದಿತ್ತು, ಮರಣವನ್ನೇ ಸ್ವೀಕರಿಸಬಹುದಿತ್ತು. ಆದರೆ ಅದನ್ನೂ ಮಾಡಲಿಲ್ಲ ಅಂತಂದ್ರೆ ಎಷ್ಟು ಅನ್ಯಾಯ. ನಿಜ, ಅಧರ್ಮೇಣ ಚ ರಾಜ್ಯಂ ತ್ವಂ ಪ್ರಾಪ್ತವಾನ್ ಭರತರ್ಷಭ ಎಂದು ಹೇಳಿದ್ದು ಹೌದು. ದುರ್ಯೋಧನನಿಗೆ ಅಧರ್ಮದಿಂದಲೇ ರಾಜ್ಯ ಸಿಕ್ಕಿದ್ದು ಅನ್ನೋದು ಭೀಷ್ಮನಿಗೆ ಗೊತ್ತು. ಆದರೆ ಏಕೆ ಆ ಅಧರ್ಮವನ್ನು ಮಾಡಿದ? ತೇಷಾಂ ಅರ್ಧಂ ಪ್ರದೀಯತಾಂ ಎಂದು ತಾನೇ ಅರ್ಧ ರಾಜ್ಯವನ್ನ ಕೊಡಿಸಿಕೊಟ್ಟದ್ದಾದರೂ ಅನ್ಯಾಯವಾಯಿತು. ಆಮೇಲೆ ಪಾಂಡವರ ರಾಜಸೂಯದಲ್ಲಿ ಪಾಲ್ಗೊಂಡು ಕೃಷ್ಣನ ಮಹಾತ್ಮ್ಯವನ್ನು ಹೇಳಿ ಶಿಶುಪಾಲನನ್ನು ಧಿಕ್ಕರಿಸುವಂತಹ ದಿಟ್ಟತನವನ್ನು ಭೀಷ್ಮ ತೋರಿ ಪರಮ ಭಾಗವತೋತ್ತಮ ಅಂತ ಎನಿಸಿಕೊಂಡ. ಆದರೆ ಈ ಸ್ಥಿರತೆ, ಈ ಭಕ್ತಿ, ಈ ಧರ್ಮಶ್ರದ್ಧೆ, ಈ ದಾರ್ಢ್ಯ, ಈ ಜೀವನೋಲ್ಲಾಸ, ಈ ನ್ಯಾಯ ನಿಷ್ಠುರತೆ ಭೀಷ್ಮನಲ್ಲಿ ಎಲ್ಲ ಕಾಲದಲ್ಲಿಯೂ ಪ್ರಕಾಶಿಸಲಿಲ್ಲವಲ್ಲ ಅಂತ ನಮಗೆ ಖೇದವಾಗುತ್ತದೆ. ಮತ್ತೊಮ್ಮೆ ನಾವು ಭೀಷ್ಮನನ್ನು ಕಾಣುವುದು ಜೂಜಾಟದ ಸಂದರ್ಭದಲ್ಲಿ. ಜೂಜಾಟ ತುಂಬಾ ಅನ್ಯಾಯದ ಸ್ಥಿತಿ ಎನ್ನುವುದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಈತ ತನ್ನ ಮೌನದ ಅಂಗೀಕಾರವನ್ನು ಹೇಳುತ್ತಾನೆ. ಅಷ್ಟು ಮಾತ್ರವಲ್ಲ, ಅನ್ಯಾಯದ ಜೂಜಿನಲ್ಲಿ ಪಾಂಡವರೆಲ್ಲ ದಾಸರಾಗಿ ತುಂಬಾ ಅನ್ಯಾಯದಿಂದ ದ್ರೌಪದಿಯೂ ಕೂಡ ತುಂಬಿದ ಸಭೆಗೆ ಸೆಳೆಯಲ್ಪಟ್ಟು ವಸ್ತ್ರಾಪರಣದಂತ ದುಸ್ಥಿತಿಗೆ ಒಳಗಾಗುವ ಸಂದರ್ಭ ಬಂದಾಗ ಕೂಡ ಅವನು ಯಾವ ರೀತಿಯಾದ ಪ್ರತಿರೋಧವನ್ನು ಮಾಡುವುದಿಲ್ಲ. ಇದನ್ನು ಆಪದ್ಧರ್ಮ ಎನ್ನುವಂತೆ ಮಾಡಬಹುದಾಗಿತ್ತು. ಧರ್ಮಶಾಸ್ತ್ರದಲ್ಲಿ ಒಬ್ಬ ಹೆಣ್ಣಿಗೆ ಅನ್ಯಾಯವಾಗುತ್ತಾ ಇದ್ದರೆ ಅದಾವುದೇ ಪರಿಸ್ಥಿತಿ ಇರಲಿ ಅದನ್ನು ತಡೆಯಬಹುದು ಎಂಬುದಾಗಿ ವಾಕ್ಯಗಳು ಉಂಟು. ಭೀಷ್ಮ ಅದನ್ನು ಬಲ್ಲವನಾದರೂ ಮೂಕನಾಗಿ ಬಿಟ್ಟ. ಅಷ್ಟು ಮಾತ್ರವಲ್ಲ, ದ್ರೌಪದಿ ತಾನು ಸೋತು ಧರ್ಮರಾಜ ನನ್ನನ್ನು ಸೋತನೆ ಅಥವಾ ನನ್ನನ್ನು ಸೋತು ತನ್ನನ್ನು ಸೋತನೆ ಎಂಬ ಧರ್ಮ ಸೂಕ್ಷ್ಮವನ್ನು ಕೇಳುವುದಕ್ಕೆ ಹೊರಟಾಗ ಆ ಧರ್ಮ ಸೂಕ್ಷ್ಮದ ಸಂಕೀರ್ಣತೆ ಯಾವುದೇ ರೀತಿಯಾಗಿರಲಿ, ಇಷ್ಟು ದೊಡ್ಡ ಧರ್ಮಾಗ್ರಣಿ ಸಾಕ್ಷಾತ್ ಬೃಹಸ್ಪತಿಯಿಂದ ಧರ್ಮವನ್ನು ಅರಿತವನು ಪರಿಹರಿಸುವ ಪ್ರಯತ್ನವನ್ನಾದರೂ ಮಾಡಬಹುದಿತ್ತು, ಅಥವಾ ನನಗೆ ಗೊತ್ತಾಗುತ್ತಿಲ್ಲ ಅಂತ ಮೌನವನ್ನಾದರೂ ಆಶ್ರಯಿಸಬಹುದಿತ್ತು. ಆ ಮೌನವನ್ನ ವಿಕಾರವಾದ ಮಾತಿನ ಮೂಲಕ ಒಡೆದು ಕೌರವನಿಗೆ ಮತ್ತಷ್ಟು ಪುಷ್ಟಿಯಾಗುವಂತೆ ನಡೆದುಕೊಂಡ. ಅವನು ಹೇಳುವ ಮಾತನ್ನು ನೋಡಿ, ನ ಧರ್ಮ ಸೂಕ್ಷ್ಮ ಸುಭಗೇ ವಿವೇಕ್ ಶಕ್ನೋಮಿತೆ ಪ್ರಶ್ನಮಿಮಂ ಯಥಾವತ್ ಅಸ್ವಾಮ್ಯ ಶಕ್ತ ಪಣಿತುಂ ಪರಸ್ವಂ ಶ್ರಿಯಶ್ಚ ಭರ್ತುರ್ ವಶತಾಂ ಸಮೀಕ್ಷ್ಯ ಎಲೈ ಕಲ್ಯಾಣಿ. ನಿನ್ನ ಗಂಡನ ಅಧೀನದಲ್ಲಿ ನೀನು ಇರಬೇಕು, ಅದು ಸಾಮಾನ್ಯವಾದ ಸ್ತ್ರೀಧರ್ಮ. ಹೀಗಾಗಿ ಧರ್ಮ ಸೂಕ್ಷ್ಮದ ಬಗ್ಗೆ ನಾನು ಏನನ್ನೂ ಹೇಳಲು ಅಸಮರ್ಥನಾಗಿದ್ದೀನಿ. ನಿನ್ನ ಗಂಡ ಸೋತಲ್ಲಿ ನಿನಗೂ ಸೋಲು ಸಿದ್ಧ ಅನ್ನುವ ತಾತ್ಪರ್ಯದ ಮಾತಾಯಿತು ಇದು. ಅಷ್ಟು ಮಾತ್ರವಲ್ಲ, ತ್ಯಜೇತ ಸರ್ವಾಂ ಪೃಥಿವೀಂ ಸಮೃದ್ಧಾಂ ಯುಧಿಷ್ಠಿರೋ ಧರ್ಮ ಮಥೋ ನ ಜಹ್ಯಾತ್. ಯುಧಿಷ್ಠಿರನು ಇಡೀ ಜಗತ್ತಿನ ಯಾವುದೇ ಒಂದು ಪ್ರಲೋಭನೆ ಅವನಿಗೆ ಒಡ್ಡಲ್ಪಟ್ಟರೂ ಅವನು ಅದನ್ನು ಮೀರಿ ಧರ್ಮವನ್ನೇ ಅವಲಂಬಿಸುತ್ತಾನೆ. ಈ ಕಾರಣದಿಂದ ಮುಕ್ತಂ ಜಿತೋಸ್ಮೀತಿ ಚ ಪಾಂಡವೇನ ತಸ್ಮಾನ್ನ ಶಕ್ನೋಮಿ ವಿವೇಕ್ತುಮೇತತ್. ಅವನೇ ಸ್ವಯಂ ಧರ್ಮರಾಜನೇ, ನಾನು ಸೋತೆ ಅಂತ ಹೇಳಿರುವ ಕಾರಣ ನೀನು ಕೂಡ ಸೋತಲ್ಪಟ್ಟಿರುತ್ತೀಯ. ಈ ಕಾರಣ ನಾನು ಯಾವುದೇ ರೀತಿಯಲ್ಲಿ ನಿರ್ಣಯಿಸಲು ಅಸಮರ್ಥ ಅಂತ ಹೇಳುತ್ತಿದ್ದಾನೆ. ಹಾಗೆ ಹೇಳುವುದರ ಮೂಲಕವೇ ನೀನು ಸೋಲಲ್ಪಟ್ಟವಳು, ನೀನು ಕೂಡ ಸೋತಿರತಕ್ಕಂಥವಳು ಅನ್ನುವ ಮಾತು ಬಂದದ್ದಾಯ್ತಲ್ಲ. ಹೀಗೆ ಹೇಳಿ ಚೇಳಿಗೆ ಪಾರುಪತ್ಯ ಕೊಡುವುದು ಅನ್ನುವ ಕನ್ನಡ ಗಾದೆ ಆ ರೀತಿಯಲ್ಲಿ ಫಲಿಸಿತು. ದುರ್ಯೋಧನ ದುಶಾಸನಾದಿಗಳಿಗೆ ಮತ್ತಷ್ಟು ಉತ್ಸಾಹ ಬಂದು ದ್ರೌಪದಿಯ ವಸ್ತ್ರಾಪಹರಣ ಆಗುವಂತಾಯಿತು. ಅಂದರೆ ಭೀಷ್ಮ ಮಾಡಿದ ಅನ್ಯಾಯ ಯಾವ ರೀತಿಯಾದದ್ದು? ಅವನು ಪ್ರತಿರೋಧ ಮಾಡುವುದಕ್ಕೆ ಎಲ್ಲ ರೀತಿಯಲ್ಲಿ ಧರ್ಮಶಾಸ್ತ್ರಗಳ ಅವಕಾಶ ಇತ್ತು. ದುರ್ಯೋಧನ ಆತತಾಯಿ ಅಂತ ಅನಿಸಿಕೊಂಡಿದ್ದ. ಮತ್ತೊಬ್ಬ ಹೆಣ್ಣಿನ ಮಾನ ಪ್ರಾಣಗಳಿಗೆ ಎರವಾಗುವಂತಹ ಸಂದರ್ಭ ಬಂದಾಗ, ಅನ್ಯಾಯ ನಡೆಸುತ್ತಿದ್ದಾಗ ಆ ವ್ಯಕ್ತಿಯನ್ನು ಆತತಾಯಿ ಅಂತ ಕರೀತಾರೆ. ಆತತಾಯಿನ ಆಯಾಂತಂ ಅನ್ಯಾದೇವ ವಿಚಾರಯನ್ ಗುರುಂ ವಾ ಬಾಲವದ್ಭವ ವಾ ಬ್ರಾಹ್ಮಣಂ ವಾ ಬಹುಶ್ರುತಂ ಅಂತ ಮನುಸ್ಮೃತಿ ಹೇಳುತ್ತದೆ. ಹೀಗಾಗಿ ದುರ್ಯೋಧನನಲ್ಲಿ ಸರಿಯಾದ ರೀತಿಯಲ್ಲಿ ಭೀಷ್ಮ ನಡೆದುಕೊಳ್ಳಲಿಲ್ಲ. ಆಮೇಲೆ ನಾವು ಭೀಷ್ಮನನ್ನ ಕಾಣತಕ್ಕಂಥದ್ದು ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ. ಪಾಂಡವರು ತಾವು ಅಜ್ಞಾತವಾಸವನ್ನು ಮಾಡುತ್ತಾ ಇದ್ದಾರೆ, ಯಾರಿಗೂ ತೋರಿಕೊಳ್ಳದಂತೆ ತಮ್ಮನ್ನು ತಾವು ಒಂದು ವರ್ಷ ಕಾಪಾಡಿಕೊಳ್ಳಬೇಕು. ಆ ಸಂದರ್ಭದಲ್ಲಿ ಅವರು ಬಯಲಾದರೆ ಮತ್ತೆ ವನವಾಸ ಅಜ್ಞಾತವಾಸವನ್ನು ಮಾಡಬೇಕು. ಇದು ಮರುದ್ಯೂತದ ಅಂದರೆ ಪುನರ್ದ್ಯೂತದ ಕರಾರು. ಎರಡು ಬಾರಿ ದ್ಯೂತ ನಡೆದದ್ದು, ಎರಡನೆಯ ಬಾರಿಯ ಕರಾರು ಈ ರೀತಿಯಾಗಿತ್ತು. ಆದರೆ ಭೀಷ್ಮನ ನೇತೃತ್ವದಲ್ಲಿ ಕೌರವ ಸಭೆ ಸೇರಿ ಪಾಂಡವರು ಎಲ್ಲಿದ್ದರೂ ಅವರನ್ನು ಬಯಲಿಗೆಳೆಯಬೇಕು ಅಂತ ಯೋಚನೆ ಮಾಡಿದ. ಪಾಂಡವರು ಇರುವ ಸ್ಥಳ ಎಂಥದ್ದು? ಅದು ಸಸ್ಯಶ್ಯಾಮಲವಾಗಿರುತ್ತದೆ, ಸಮಸ್ತ ಮಾಂಗಲಿಕ ಗುಣಗಳಿಂದ ಕೂಡಿರುತ್ತದೆ, ಪಶು ಸಂಪತ್ತಿ ಹೆಚ್ಚಾಗಿರುತ್ತದೆ, ಮಾತ್ರವಲ್ಲ ಮಳೆ ಬೆಳೆಗಳ ಮೂಲಕ ಜನರೆಲ್ಲ ಸಂತೋಷದಿಂದ ಇರುತ್ತಾರೆ. ಇದು ಭೀಷ್ಮನಿಗೆ ಗೊತ್ತು. ಈ ಗೊತ್ತಿರುವ ರಹಸ್ಯವನ್ನ ತಾನು ಸಾರ್ವಜನಿಕವಾಗಿ ಬಾಯಿಬಿಟ್ಟು ಹೇಳಿದ್ದು ದೊಡ್ಡ ತಪ್ಪಾಯಿತು. ಪಾಂಡವರನ್ನ ಕಾಪಾಡುವುದು, ತನ್ಮೂಲಕ ಧರ್ಮವನ್ನು ಸಂರಕ್ಷಣೆ ಮಾಡುವುದು ಆತನ ಉದ್ದೇಶ ಇದ್ದಲ್ಲಿ ಪಾಂಡವರು ಇರುವ ಸ್ಥಳ ಯಾವ ರೀತಿ ಇರುತ್ತದೆ ಎನ್ನುವುದನ್ನು ಹೇಳ್ತಾ ಇರಲಿಲ್ಲ. ಈ ಎಲ್ಲ ಲಕ್ಷಣಗಳನ್ನು ಹೇಳುತ್ತಾ ಮತ್ಸ್ಯ ದೇಶ ಅಂಥದ್ದು ಅನ್ನುವ ಮಾತನ್ನು ಹೇಳಿಬಿಡುತ್ತಾನೆ. ದುರ್ಯೋಧನನಿಗೆ ಇದು ಸಾಕಾಯಿತು. ಮತ್ತೆ ಅವನು ಅನ್ಯಾಯವಾಗಿ ಪಾಂಡವರ ಕಡೆಗೆ ವೈರ ಸಾಧಿಸಲು, ಅವರನ್ನು ಬಯಲಾಗಿಸಲು ಬರುತ್ತಾನೆ. ದೈವವಶಾತ್ ಪಾಂಡವರಿಗೆ ಆ ಹೊತ್ತಿಗಾಗಲೇ ಆ ಅಜ್ಞಾತವಾದದ ಅವಧಿ ಮುಗಿದಿತ್ತು. ಆದ್ದರಿಂದ ಯಾವ ತಂತ್ರಗಳು ಫಲಿಸಲಿಲ್ಲ. ಆದರೆ ತಾನು ತನ್ನನ್ನು ಪ್ರಾಮಾಣಿಕವಾಗಿ ಒಬ್ಬ ವ್ಯಕ್ತಿ ಕೇಳಿದ ಅಂತ ಭ್ರಮಿಸಿಕೊಂಡು ಅನ್ಯಾಯ ಮಾಡುವವನಿಗೆ ಸಹಕಾರ ಕೊಡುವುದು ಅಂತಂದ್ರೆ ತುಂಬಾ ದೊಡ್ಡ ತಪ್ಪು. ಹೊಡೆಯುವುದಕ್ಕೆ ಬರುವವನಿಗೆ ದೊಣ್ಣೆ ಕೊಟ್ಟದ್ದು ಅನ್ನುವಂತೆ ಆಗುತ್ತದೆ. ಇಲ್ಲೆಲ್ಲ ಭೀಷ್ಮನ ಬೋಳೆಯತನ, ಅವಿವೇಕ ಚೆನ್ನಾಗಿ ಕಾಣುತ್ತದೆ. ಇನ್ನು ಸಂಧಾನದ ಸಮಯದಲ್ಲೂ ಅದೇ ರೀತಿಯಾದದ್ದು. ಸಂಧಾನದ ಕಾಲದಲ್ಲಿ ಕೃಷ್ಣನೇ ಬಂದು ದುರ್ಯೋಧನನ್ನು ಸೆರೆಯಲ್ಲಿಟ್ಟಾದರೂ ನೀವು ಪಾಂಡವರಿಗೆ ನ್ಯಾಯ ಮಾಡಿ ಅಂತ ಕೇಳಿದರೆ ತಾನು ತನಗೆ ತೋರಿದ ನೀತಿಯನ್ನು ವಾಯುಪಚಾರಕ್ಕೆ ಹೇಳಿದನೆ ಹೊರತು ಆಳಕ್ಕೆ ಹೋಗಲು ಆಗಲೇ ಇಲ್ಲ. ಆಮೇಲೆ ನಾವು ಯುದ್ಧದಲ್ಲಿ ಭೀಷ್ಮನನ್ನು ಕಾಣ್ತೀವಿ. ಯುದ್ಧ ಸಂದರ್ಭದಲ್ಲಿ ಭೀಷ್ಮ ಪಾಂಡವರಿಗೆ ವಿಜಯವಾಗಲಿಂತ ಆಶೀರ್ವಾದ ಮಾಡಿದನಾದರೂ ಕೌರವರ ಪಕ್ಷದಲ್ಲಿಯೇ ನಿಂತ. ಅಷ್ಟೇಕೆ, ಕೌರವ ತನಗೆ ಸರ್ವಸೇನಾಧ್ಯಕ್ಷ ಪದವಿಯನ್ನು ಕೊಟ್ಟಾಗ ಮೈಮರೆತು ಸಂತೋಷದಿಂದ, ದುರ್ಯೋಧನ ನಿನಗೆ ಈ ಒಂದು ಗೌರವ ನನಗೆ ಕೊಟ್ಟ ಕಾರಣ ಏನನ್ನು ಬೇಕಾದರೂ ಮಾಡೋದಕ್ಕೆ ಸಿದ್ಧನಿದ್ದೀನಿ, ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ದಿನಕ್ಕೆ 10,000 ಜನ ಮೂರ್ಧಾಭಿಷಿಕ್ತರಾದ ರಾಜರುಗಳನ್ನು ಯುದ್ಧದಲ್ಲಿ ಕೊಲ್ಲುತ್ತೀನಿ ಅಂತ ಪ್ರತಿಜ್ಞೆ ಮಾಡಿದ. ಇದು ತುಂಬಾ ಅನ್ಯಾಯದ್ದಾಯಿತು. ಕಾರಣ, ಪ್ರತಿಜ್ಞೆ ಮಾಡುವವನಿಗೆ ಬೇರೊಬ್ಬರ ಪ್ರತಿಜ್ಞೆಯ ಬಗ್ಗೆ ಗೌರವ ಇರಬೇಕು. ಕೃಷ್ಣ ಮೊದಲೇ ಆಯುಧವನ್ನು ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಆದರೆ ಅವನ ಪ್ರತಿಜ್ಞೆಯನ್ನು ಭಂಗ ಮಾಡುವುದೇ ತನ್ನ ಪ್ರತಿಜ್ಞೆ ಅಂತ ಭೀಷ್ಮ ಭಾವಿಸಿದನಲ್ಲ, ಅದು ತುಂಬಾ ತಪ್ಪು. ಇಟ್ಸ್ ನಾಟ್ ಆಫ್ ಗುಡ್ ಟೇಸ್ಟ್ ಅಂತ ಹೇಳಬಹುದು. ಹೀಗೆ ಕಂಡಾಗ ಭೀಷ್ಮ ಮತ್ತೆ ಮತ್ತೆ ದುರ್ಯೋಧನನ ಸತ್ಕಾರ ಮನ್ನಣೆಗಳಿಗೆ ಮಾರು ಹೋದದ್ದು ಗೊತ್ತಾಗುತ್ತದೆ. ನಿರೀಹ ನಿಸ್ಪೃಹನಾದವನು ಹೀಗೆ ಮಾಡುವುದು ಸರಿಯೇ ಅಂತ ತಿಳಿಯುತ್ತದೆ. ಯುದ್ಧ ಆರಂಭವಾಯಿತು. ಮೊದಲ ಕೆಲವು ದಿವಸಗಳ ಯುದ್ಧದಲ್ಲಿಯೇ ವಿರಾಟ ವಂಶವನ್ನೆಲ್ಲ ನಾಶ ಮಾಡಿದ. ಉತ್ತರನೂ ಸೇರಿದಂತೆ ವಿರಾಟನ ಮಕ್ಕಳನ್ನೆಲ್ಲರನ್ನೂ ಕೊಂದ. ಮಹಾಪರಾಕ್ರಮಿಯಾದ ಶ್ವೇತ ಅನ್ನುವ ವಿರಾಟನ ಜ್ಯೇಷ್ಠ ಪುತ್ರ ಕೂಡ ಭೀಷ್ಮನ ಕೈಯಲ್ಲಿ ಸತ್ತ. ಸ್ವಯಂ ವಿರಾಟನೂ ಸತ್ತ. ಆದರೆ ಪಾಂಡವರ ಕಡೆಯಲ್ಲಿ 5 ಸೋದರರಿದ್ದಾರಲ್ಲ, ಅವರನ್ನು ಏನನ್ನೂ ಮಾಡೋದಕ್ಕಾಗಲಿಲ್ಲ. ಇವನ ಮೇಲಿನ ಗೌರವದಿಂದ ಅರ್ಜುನ ಸ್ವಲ್ಪ ನಯವಾಗಿ ಯುದ್ಧ ಮಾಡುತ್ತಾ ಇದ್ದಂತ ಮುನಿದ ಕೃಷ್ಣ ಸ್ವಯಂ ತಾನೇ ಚಕ್ರ ಹಿಡಿದು ಭೀಷ್ಮನನ್ನ ಕೊಲ್ತೀನಿ ಅಂತ ಎದುರಾದ. ಈ ಸಂದರ್ಭದಲ್ಲಿ ಭೀಷ್ಮ, ಏಕೇಕಿ ಪುಂಡರೀಕಾಕ್ಷ ದೇವದೇವ ನಮೋಸ್ತುತೆ ಮಾಮಧ್ಯ ಸಾತ್ವತ ಶ್ರೇಷ್ಠ ಪಾತಯಸ್ವ ಮಹಾಹವೆ ಎಂಬುದಾಗಿ ಬೇಡಿಕೊಂಡ. ನನ್ನನ್ನು ಕೊಂದು ಬಿಡು ಅಂತ ರಥದಿಂದ ಇಳಿದು ಬಂದ. ಆದರೆ ಕೃಷ್ಣ ಅವನನ್ನು ಕೊಲ್ಲದೆ ಮತ್ತೆ ಹಿಂದಿರುಗಿದ. ಅರ್ಜುನ ತಾನು ಮತ್ತಷ್ಟು ತೀವ್ರವಾಗಿ ಕಠೋರವಾಗಿ ಯುದ್ಧ ಮಾಡುತ್ತೀನಿ ಅಂತ ಮಾತು ಕೊಟ್ಟ. ಏನೆಂದರೆ ಈ ಸಂದರ್ಭದಲ್ಲಿ ಭೀಷ್ಮನ ಭಕ್ತಿಯೇನು ತೋರುತ್ತದೆ, ಆದರೆ ಭೀಷ್ಮನ ನ್ಯಾಯ ಮತ್ತೆ ಕಾಣುವುದಿಲ್ಲ. ಅಷ್ಟು ಮಾತ್ರವಲ್ಲ, ಅವನು ಚಕ್ರ ಹಿಡಿಸಿದಂತಹ ಒಂದು ಅಹಂಕಾರ ತೃಪ್ತಿ ಅದು ಮಾತ್ರ ಭೀಷ್ಮನ ಪಾಲಿಗೆ ಉಳಿಯಿತೇ ಹೊರತು ಭಗವಂತನನ್ನು ಮೆಚ್ಚಿಸುವ ರೀತಿ ಏನೆಂಬುದು ಗೊತ್ತಾಗಲಿಲ್ಲ. ಆಮೇಲೆ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಪಾಂಡವರು ಕೊಂದರು. ಇಲ್ಲಿಯೂ ಕೂಡ ಆ ಶಿಖಂಡಿ ಯಾವ ರೀತಿ ತನ್ನೆದುರು ಬಂದರೆ ತಾನು ಸಾಯುತ್ತೀನಿ ಎನ್ನುವ ವಿವರವನ್ನು ಪಾಂಡವರಿಗೆ ಸೂಚನೆ ಕೊಡುತ್ತಾನೆ. ಈ ಮುನ್ನವೇ ಶಿಖಂಡಿ ಮೊದಲಾದವರು ತನ್ನ ಎದುರಿಗೆ ಬರದಂತೆ ನೋಡಿಕೊಳ್ಳಿ ಅಂತ ದುರ್ಯೋಧನಾದಿಗಳಿಗೆ ಹೇಳಿದ್ದ. ಆದರೆ ಅವರ ಕೈಯಲ್ಲಿ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ಭೀಷ್ಮ ಪಾಂಡವ ಪಕ್ಷಪಾತಿಯಾದ. ಕೌರವರಿಗೂ ಕೂಡ ತನ್ನ ಒಂದು ದೌರ್ಬಲ್ಯಗಳನ್ನು ಮೊದಲೇ ಹೇಳಿದ ಕಾರಣ ನ್ಯಾಯ ಮಾಡಿದವನೇ ಆದ. ಕಟ್ಟ ಕಡೆಗೆ ಆಯುಷ್ಯ ಇನ್ನು ಉಳಿದಿತ್ತು. ಕಾರಣ ಇಷ್ಟೇ, ಆತ ಇಚ್ಛಾ ಮರಣಿ, ಉತ್ತರಾಯಣ ಬರುವವರೆಗೂ ದೇಹವನ್ನು ಬಿಡಬಾರದು, ಸ್ವರ್ಗದ್ವಾರ ತೆರೆದಿರುವುದಿಲ್ಲ ಅಂತ ಶರತಲ್ಪದಲ್ಲಿಯೇ ಮಲಗಿದ್ದು 48 ದಿವಸಗಳಿಗೂ ಹೆಚ್ಚು ಕಾಲ ಕಾಯುತ್ತಾ ಇದ್ದ ಅಂತ ಹಲವು ದಾಖಲೆಗಳು ಹೇಳುತ್ತವೆ. ಅವನು ನಿಂತ ಶರತಲ್ಪದ ಮೇಲೆ ಮಲಗಿದ್ದವನನ್ನ ಧರ್ಮರಾಜ ಪಟ್ಟಾಭಿಷೇಕಾಂತ್ಯದಲ್ಲಿ ಬಂದು ಕಂಡು ಕೃಷ್ಣನ ಮಾರ್ಗದರ್ಶದಂತೆ ಆತನಲ್ಲಿದ್ದು ಸಮಸ್ತ ರಾಜನೀತಿ, ಲೋಕನೀತಿ, ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ರಾಜಧರ್ಮ, ಆಪದ್ಧರ್ಮ ಮತ್ತು ಯಜ್ಞ, ದಾನ, ತಪಸ್ಸು, ಶ್ರಾದ್ದ, ಭಕ್ತಿ, ಇಜ್ಜಿಯ ಮೊದಲಾದ ಸಮಸ್ತ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನೆಲ್ಲವನ್ನೂ ಅರ್ಥ ಮಾಡಿಕೊಂಡ ಕೇಳಿದ. ಈ ಭೀಷ್ಮೋಪದೇಶ ಇಡೀ ಮಹಾಭಾರತದಲ್ಲೇ ಅತ್ಯಂತ ವಿಸ್ತೃತವಾದಂತಹ ಭಾಗ. ಮಹಾಭಾರತದ ಅತಿದೊಡ್ಡ ಭಾಗವೇ ಶಾಂತಿಪರ್ವ. ಶಾಂತಿಪರ್ವ ಮಹಾಭಾರತದ ಅತ್ಯಂತ ಬೃಹತ್ತಾದಂತಹ ಪರ್ವ. ಅದನ್ನು ಹಿಂಬಾಲಿಸಿ ಬಂದ ಅನುಶಾಸನ ಪರ್ವ ಕೂಡ ಅಷ್ಟೇ ವಿಸ್ತೃತವಾದಂಥದ್ದು. ಪ್ರಸಿದ್ಧವಾದಂತಹ ಭೀಷ್ಮಸ್ತವರಾಜ, ವಿಷ್ಣು ಸಹಸ್ರನಾಮ, ಶಿವಸಹಸ್ರನಾಮ ಇವೆಲ್ಲವೂ ಅಲ್ಲಿಯೇ ಭಾಗವಾಗಿ ಬರತಕ್ಕಂಥದ್ದು. ಭೀಷ್ಮ ತನ್ನೆಲ್ಲ ಜ್ಞಾನವನ್ನ ಧರ್ಮರಾಜನಿಗೆ ಹೇಳಿದ. ತಾತ್ಪರ್ಯವೇನೆಂದರೆ ಭೀಷ್ಮ ಥಿಯರಿ ಮಾಸ್ಟರ್, ತತ್ವವನ್ನೇ ಚೆನ್ನಾಗಿ ಬಲ್ಲವನು, ಆದರೆ ಪ್ರಾಕ್ಟಿಕಲ್ ಪ್ರಯೋಗದಲ್ಲಿ ಪದೇ ಪದೇ ಸೋಲ್ತಕ್ಕಂಥವನು. ತತ್ವ ಪ್ರಯೋಗಗಳೆರಡರಲ್ಲಿಯೂ ನಿಷ್ಣಾತನಾದಂಥವನು ಭಗವಾನ್ ಶ್ರೀಕೃಷ್ಣ. ಹೀಗಾಗಿ ಅವನ ಸಾಕ್ಷ್ಯದಲ್ಲಿ ಈ ತತ್ವ ಭಾಗವನ್ನಾದರೂ ಚೆನ್ನಾಗಿ ಕೊಡಬೇಕು, ಅದನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸಬೇಕು ಅನ್ನುವ ಕೃಷ್ಣನ ಇಂಗಿತಕ್ಕೆ ತಲೆಬಾಗಿ ಭೀಷ್ಮ ಮಾಡಿಕೊಟ್ಟದ್ದು ಒಂದು ಒಳಿತಾಯಿತು. ಇಲ್ಲವಾದರೆ ಅಪಾರವಾದ ಜ್ಞಾನರಾಶಿ ನಮ್ಮ ಪಾಲಿಗೆ ಇಲ್ಲವಾಗುತ್ತಿತ್ತು. ಅಷ್ಟು ಮಾತ್ರವಲ್ಲ, ಯಾವುದೇ ಒಬ್ಬ ವ್ಯಕ್ತಿಯ ಎಂಥದ್ದೇ ಉಳಿತಾದ ಸಂಪನ್ಮೂಲವು ಲೋಕಕ್ಕೆ ದಕ್ಕದೇ ಹೋಗಬಾರದು ಅನ್ನುವ ಕೃಷ್ಣನ ತಿಳಿವಳಿಕೆ ಇಲ್ಲಿಯೂ ಕೆಲಸ ಮಾಡಿದೆ. ಅಂತಂದರೆ ಭೀಷ್ಮನಿಗೆ ನ್ಯಾಯವನ್ನು ದಕ್ಕಿಸಿಕೊಟ್ಟವರು ಕೌರವ ಪಾಂಡವರು ಯಾರೂ ಅಲ್ಲ, ಅಷ್ಟೇಕೆ ಸ್ವಯಂ ಭೀಷ್ಮನೂ ಅಲ್ಲ, ಶ್ರೀಕೃಷ್ಣ ಎಂದು ಗೊತ್ತಾಗುತ್ತದೆ. ಒಬ್ಬ ಪೂರ್ಣ ಪುರುಷನಾದಂತಹ ಮಹಾಜ್ಞಾನಿಯಾದವನು ಏನೆಲ್ಲ ಮಾಡಬಲ್ಲ ಅನ್ನುವುದಕ್ಕೆ ಕೃಷ್ಣ ಸಾಕ್ಷಿಯಾದರೆ, ಆ ರೀತಿ ಅಲ್ಲದವನು ಒಳಿತನ್ನ ಚೆನ್ನಾಗಿ ತಿಳಿದವನಾದರೂ ಕೂಡ ಒಳಿತಿನ ಹಾದಿಯಲ್ಲಿ ಗಟ್ಟಿಯಾಗಿ ನಿಲ್ಲದವನು ಅವಕ್ರ ವಿಕ್ರಮಿಯಾಗಲಿ, ಧರ್ಮಜ್ಞನಾಗಲಿ, ದೀರ್ಘಾಯುವಾಗಲಿ, ನಿಸ್ವಾರ್ಥಿಯಾಗಲಿ ಪ್ರಯೋಜನವಾಗುವುದಿಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ರಾಷ್ಟ್ರಹಿತದ ದೃಷ್ಟಿ, ಜಗದ್ಹಿತದ ದೃಷ್ಟಿಯಿಂದ ಕಂಡಾಗ ಭೀಷ್ಮನ ಪತ್ರ ನಮಗೆ ಸಾರ್ವಕಾಲಿಕವಾದ ಎಚ್ಚರಿಕೆಯಾಗಿ ನಿಲ್ಲುವುದರೊಳಗೆ ಸಂದೇಹವೇ ಇಲ್ಲ.